ಇರತಕ್ಕಂಥ ಕೃತಿ ಶ್ರೀಮದ್ ಭಗವದ್ಗೀತೆ. ಅಂಥ ಭಗವದ್ಗೀತೆಯನ್ನ ಭಗವಂತ ಉಪದೇಶ ಮಾಡಿದ ಸ್ಥಳ, ಆತನ ಅಸಾಧಾರಣವಾದ ಸಾಮರ್ಥ್ಯವನ್ನು ತೋರಿಸ್ತಕ್ಕಂಥ ಸ್ಥಳ. ಸಾಮಾನ್ಯವಾಗಿ ನಾವು ಶಾಂತ ವಾತಾವರಣದಲ್ಲಿ ಮಾತಾಡೋದು ಅಭ್ಯಾಸ, ಉಪದೇಶಕ್ಕಂತೂ ಪರಮಶಾಂತ ವಾತಾವರಣ ಇರಬೇಕು. ಲೌಕಿಕ ಪಾಠಶಾಲೆಗಳ ಮುಂದೆನೆ ಸೈಲೆಂಟ್ ಜೋನ್ ಅಂತ ಹಾಕಿರ್ತಾರೆ. ಅಂತ ಹೊತ್ತಿನೊಳಗೆ ಅಧ್ಯಾತ್ಮ ವಿದ್ಯೆ ತುಂಬ ಕಷ್ಟಕರವಾದದ್ದು. ಅದರಲ್ಲೂ ಕೂಡ ಭಗವದ್ಗೀತೆ ಅಂತ ಹೇಳಿದರೆ ಸರ್ವೋತ್ಕೃಷ್ಟವಾದ ತತ್ವಶಾಸ್ತ್ರ. ಅದನ್ನು ಭಗವಂತ ಉಪದೇಶ ಮಾಡಿದ್ದು ಶಾಂತ ವಾತಾವರಣದಲ್ಲ, ಅತ್ಯಂತ ಗೊಂದಲದ ವಾತಾವರಣದಲ್ಲಿ. ಅದು ಎಂಥದ್ದು? ರಣಭೂಮಿಯೊಳಗೆ, ರಣರಂಗದೊಳಗೆ ಭಗವಂತ ತತ್ವಶಾಸ್ತ್ರ ಉಪದೇಶ ಮಾಡ್ತಾ ಇದ್ದಾನೆ. ಅದು ಸಾಮಾನ್ಯ ರಣರಂಗ ಅಲ್ಲ, ಕುರುಕ್ಷೇತ್ರದ ರಣರಂಗ, ಕೌರವ ಪಾಂಡವರ ಯುದ್ಧ, ಮಹಾಭಾರತ ಯುದ್ಧ. ಅಂದರೆ ಜಗತ್ತು ಕಂಡಂಥ ಅದ್ವಿತೀಯವಾದ ಯುದ್ಧ. ಎರಡು ಜಗತ್ತಿನ ಅತ್ಯಂತ ಮುಖ್ಯವಾಗಿರತಕ್ಕಂಥ ಯುದ್ಧಗಳು, ಒಂದು ರಾಮರಾವಣರ ಯುದ್ಧ, ಇನ್ನೊಂದು ಕುರುಪಾಂಡವರ ಯುದ್ಧ. ಎರಡು ಯುದ್ಧಗಳಲ್ಲೂ ಕೂಡ ಕುರುಪಾಂಡವರ ಯುದ್ಧ ಇನ್ನೂ ವಿಶಿಷ್ಟವಾದದ್ದು. ಅದು ಭಗವಂತ ಸರ್ವೋತ್ತಮ, ಅವನ ಮುಂದೆ ಯಾರ ಲೆಕ್ಕ? ಅಂಥವ್ರನ್ನ ಯುದ್ಧ ಮಾಡ್ತಾನೆ ಅಂದರೆ ಆತನಿಗೆ ಯಾರೂ ಮ್ಯಾಚಿಂಗ್ ಹತ್ರ ಬರಲು ಸಾಧ್ಯನೇ ಇಲ್ಲ. ಇಲ್ಲಿ ಹಾಗಲ್ಲ, ಕುರುಪಾಂಡವರಲ್ಲಿ ಇದು ಜೀವ ಜೀವರ ಮಧ್ಯೆ ನಡೆದ ಯುದ್ಧ. ಅದು ಭಗವಂತ ಜೀವನ ನಡೆದ ಮಧ್ಯೆ, ದುರ್ಜೀವರ ಮಧ್ಯೆ ನಡೆದ ಯುದ್ಧವಾದರೆ ಇದು ಜೀವ ಜೀವರ ಮಧ್ಯೆ ನಡೆದ ಯುದ್ಧ. ಸುಜೀವರು ಮತ್ತು ದುರ್ಜೀವರ ಮಧ್ಯೆ ನಡೆದಂಥ ಯುದ್ಧ. ಪಾಂಡವರು ಸುಜೀವಿಗಳ ಸಂಕೇತವಾದರೆ ಕೌರವರು ದುರ್ಜೀವಿಗಳ ಸಂಕೇತ. ಅವರಿಬ್ಬರ ಮಧ್ಯೆ ನಡೆದಂಥ ಯುದ್ಧ. ಇಲ್ಲಿ ಘರ್ಷಣೆ ತುಂಬ ವಿಶಿಷ್ಟವಾಗಿದೆ. ಪರಶುರಾಮದೇವರ ವಿಶಿಷ್ಟವಾದಂಥ ಅಸ್ತ್ರಗಳನ್ನು ಎರಡು ಪಕ್ಷದವರು ಕೂಡ ಉಪಯೋಗ ಮಾಡ್ತಾ ಇದ್ದಾರೆ. ಇವತ್ತು ಯಾವ ದೇಶದಲ್ಲಿ ಅಣ್ವಸ್ತ್ರ ಮೊದಲಾದ ಅಸ್ತ್ರಗಳಿರುತ್ತೋ ಆ ದೇಶ ಪ್ರಬಲವಾದ. ಅದಿಲ್ಲದ ದೇಶದ ಮೇಲೆ ಇರುವ ದೇಶಗಳು ಯುದ್ಧ ಮಾಡಿದಾಗ ಆಗ ಒನ್ ಸೈಡೆಡ್ ಆಗೋದೇ ಜಾಸ್ತಿ ಯುದ್ಧ. ಆದರೆ ಇಲ್ಲಿ ಹಾಗಲ್ಲ. ಪರಶುರಾಮರ ಅಸ್ತ್ರಗಳು ಕೌರವರಲ್ಲೂ ಇದೆ, ಪಾಂಡವರಲ್ಲೂ ಇದೆ. ಕಾರಣ ಏನು ಅಂದರೆ, ಪರಶುರಾಮರಿಂದ ತಾವು ತಿಳಿದಂಥ ಅಸ್ತ್ರಗಳನ್ನು ದ್ರೋಣರು ಇಬ್ಬರಿಗೂ ಉಪದೇಶ ಮಾಡಿದ್ದಾರೆ. ಎರಡು ಕೂಡ ವಿಶಿಷ್ಟ ಅಸ್ತ್ರಗಳನ್ನು, ಬ್ರಹ್ಮಾಸ್ತ್ರ ಇಬ್ಬರಲ್ಲೂ ಉಂಟು. ಏನು ಲೋಕದ ಅತಿಶ್ರೇಷ್ಠ ಅಸ್ತ್ರಗಳಿವೆ, ಎರಡು ಕೂಡ ಎರಡು ಕಡೆಯೂ ಇವೆ. ಆದ್ದರಿಂದ ಯುದ್ಧಕ್ಕೆ ಅತ್ಯಂತ ವಿಚಿತ್ರವಾದ ಕುತೂಹಲ ತಿರುಗು ಸಿಕ್ಕಿತ್ತು. ಅಂಥ ಯುದ್ಧ ಭೂಮಿಯೊಳಗೆ ಭಗವಂತ ಭಗವದ್ಗೀತೆ ಉದ್ದೇಶ ಮಾಡಿದ್ದಾನೆ ಅಂದರೆ ಎಂಥ ಸಾಮರ್ಥ್ಯ ಇದೆ. ಮುಂದೆ ಪರಮಾತ್ಮ ತಾನೇ ಹೇಳುತ್ತಾನೆ, ಪಶ್ಯಮೇ ಯೋಗ ಮೈಶ್ವರಂ. ನನ್ನ ಸಾಮರ್ಥ್ಯವನ್ನು ನೋಡು ಅರ್ಜುನ, ನನಗೆ ಕಣ್ಣು ಕೊಡಬಲ್ಲೆ, ತೋರಿಸಬಲ್ಲೆ, ಏನು ಮಾಡಬೇಕು ಹೇಳು. ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಇಡೀ ವಿಶ್ವ, ಅದರ ಪ್ರತಿಯೊಂದು ವಸ್ತುವು ಕೂಡ ನನ್ನಲ್ಲಿ ಸೂತ್ರದಲ್ಲಿ ಮಣಿಗಣ ಗಣ ಹೇಗೆ ಪೋಣಿಸಲ್ಪಟ್ಟಿದೆಯೋ ಹಾಗೆ ಇದೆ ಅಂತ ಹೇಳಿದ್ದ. ಇದು ಭಗವಂತನ ಅಸಾಧಾರಣವಾದ ಸಾಮರ್ಥ್ಯವನ್ನು ಆತನೇ ಹೇಳಿಕೊಂಡು ಪ್ರೂವ್ ಮಾಡ್ತಾ ಇದ್ದ. ಸುಮ್ಮನೆ ಶಕ್ತಿ ಇದೆ ಅಂತ ಹೇಳೋದಲ್ಲ. ಅಂತ ಹೊತ್ತಿನೊಳಗೆ ವಿಚಿತ್ರವಾದ ಸಾಮರ್ಥ್ಯವನ್ನು ತೋರಿಸಿದಾಗ ಆಗ ಭಗವದ್ಗೀತೆ ಎಂಥ ಗೊಂದಲದಲ್ಲೂ ಕೂಡ ಭಗವಂತ ಹೇಳಿದ, ಎಂಥ ಗೊಂದಲವನ್ನು ಪರಿಹಾರ ಮಾಡುತ್ತೆ ಅಂತ ಅದಕ್ಕೆ ನಿವಾರಣೆ ಮಾಡಿ ಉತ್ತರ ಕೊಡ್ತಕ್ಕಂಥ ಗ್ರಂಥ. ಅರ್ಜುನನಂಥ ಶ್ರೋತೃ, ಭಗವಂತನಂಥ ವಕ್ತೃ, ರಣರಂಗದಂಥ ವಾತಾವರಣ. ಅರ್ಜುನ ಆ ಸಮಯಕ್ಕೆ ಬಹಳ ನೋಯ್ತಾ ಇದ್ದಾನೆ, ತುಂಬ ದುಃಖಪಟ್ಟು ಮಾತಾಡ್ತಾನೆ. ಅರ್ಜುನನ ದುಃಖ ಅಂದರೆ ಯಾರೋ ಹೇಳ್ತಾರೆ ಅಂದರೆ ನಮಗೆ ಆಶ್ಚರ್ಯವಾಗೋದಿಲ್ಲ. ಅರ್ಜುನ ಯಾರು ಗೊತ್ತೇ? ಮಹಾವೀರ ಪಾಂಡವಾನಾಂ ಧನಂಜಯ ಮುಂದೆ ಬರದು, ಲೋಕವೀರ ಪಾರ್ಥ ಏವ ಧನುರ್ಧರ ಅನ್ನೋ ಪ್ರತೀತಿ ಆತನಗೂ. ನಿವಾತ ಕವಚರು, ಕಾಲಕೇಯರು ಮೊದಲಾದವರನ್ನು ಸಂಹಾರ ಮಾಡಿ ಬಂದಂಥ ವ್ಯಕ್ತಿ ಅಂಥವನು. ಆ ಸಮಯದಲ್ಲಿ ಎಷ್ಟೆಡ್ತಾನೆ ಅಂದರೆ ಅಶ್ರುಪೂರ್ಣ ಆಕುಲೇ ಕ್ಷಣ, ಕಣ್ಣು ತುಂಬ ನೀರು ತುಂಬೋಗ್ಬಿಟ್ಟಿದ್ದೇನೆ, ಅಶ್ರುಪೂರ್ಣ ಆಕುಲ ಈ ಕ್ಷಣ. ಇಂಥ ಸ್ಥಿತಿಯಲ್ಲಿ ಅರ್ಜುನ ಇದ್ದು ತುಂಬ ದುಃಖ ಪಡ್ತಾ, ನಾ ಯೋಚೆ, ನಾ ಯುದ್ಧ ಮಾಡಲಾರೆ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಅಂಥ ಅರ್ಜುನ, ಅಂಥ ಶ್ರೇಷ್ಠವಾದ ವ್ಯಕ್ತಿ ದುಃಖಕ್ಕೊಳಗಾದ. ಇದೇ ಜೀವನದ ಸಾರಾಂಶ ಅಂದ್ರೆ ಇದೆ. ಎಂಥ ದೊಡ್ಡ ವ್ಯಕ್ತಿಯೂ ಕೂಡ ವಿಚಿತ್ರ ಪ್ರಸಂಗಕ್ಕೊಳಗಾಗ್ತಾನೆ. ಅಂಥ ಶ್ರೇಷ್ಠವಾದ ಅರ್ಜುನನಿಗೆ ಅಂಥ ದುಃಖದ ಕಾಲ ಒದಗಿದೆ. ಯಾರು ಪರಿಹಾರ ಮಾಡಬೇಕದನ್ನು? ಅವನಿಂತ ಕಡಿಮೆಯವರಿಂದ ಪರಿಹಾರ ಸಾಧ್ಯ ಇಲ್ಲ. ಉತ್ತಮರೇ ಅದನ್ನು ಪರಿಹಾರ ಮಾಡಬೇಕು. ಅದಕ್ಕೆ ಬರೀ ಉತ್ತಮನಲ್ಲ, ಸರ್ವೋತ್ತಮನಾದ ಭಗವಂತ ಅರ್ಜುನನಿಗೆ ಆ ನೋವಿನ ಪರಿಹಾರದ ಮಾರ್ಗ ಹೇಳ್ತಾ ಇದ್ದಾನೆ. ಆದ್ದರಿಂದನೇ ಭಗವದ್ಗೀತೆಗೆ ಮಹತ್ವ ಬಂತು. ಅಂದರೆ ನೊಂದು ಅರ್ಜುನನ ನೋವನ್ನು ಪರಿಹಾರ ಮಾಡಲಿಕ್ಕೆ ಭಗವಂತ ಹೊರಟು. ಯಾರಿಗೆ ನೋವಿದೆ ಅವರು ಭಗವದ್ಗೀತೆ ಕೇಳಿದರೆ ನೋವು ಪರಿಹಾರವಾಗುತ್ತೆ ಅಂತ ಈ ಮಾತು ಅರ್ಥ. ಆಸ್ಪತ್ರೆಗೆ ಹೋಗೋದು ಯಾತಕ್ಕೆ? ರೋಗ ಇದ್ದವರು ಆಸ್ಪತ್ರೆಗೆ ರೋಗ ವಾಸಿ ಮಾಡಿಕೊಳ್ಳುತ್ತಾರೆ, ಅದೇನು ಗ್ಯಾರಂಟಿ ಇಲ್ಲ, ಆದರೂ ಆಸ್ಪತ್ರೆಗೆ ಹೋಗ್ತಾರೆ. ಆದರೆ ಭಗವಂತನ ಬಳಿ ಹಾಗಲ್ಲ, ಖಚಿತವಾಗಿ ಮತ್ತೆ ಆಗಲೇಬೇಕು. ಅದು ಕೊನೆ ಹೇಳ್ಬಿಡ್ತಾನೆ ಸಂಜಯ, ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ ಮತಿರ್ ಮಮ, ಪರಿಹಾರ ಸಿಕ್ಕಲೇಬೇಕು. ಭಗವದ್ಗೀತೆಯಿಂದ ಪರಿಹಾರ ಸಿಕ್ಕಬಹುದು ಅಲ್ಲ, ಸಿಕ್ಕೇ ಸಿಕ್ಕ. ಈ ಸಂದೇಶ ನಮಗೆ ಗೊತ್ತಾದರೆ ಭಗವದ್ಗೀತೆ ಇವತ್ತು ನೋಂದವರಿಗೆಲ್ಲ ಬೇಕು. ಜಗತ್ತಲ್ಲಿ ಯಾರು ನೊಂದಿಲ್ಲ? ನೋವು ಎಲ್ಲರಿಗೂ ಕಾಮನ್ನೇ. ನೋವಿನ ಕಾರಣ ಬೇರೆ ಇರಬಹುದಷ್ಟೇ, ನೋವಿಗೆ ಅನೇಕ ಕಾರಣ. ರೋಗದಿಂದ ತಾವೇ ನೋಯಬಹುದು, ತಮ್ಮ ಪ್ರೀತ್ಯಾಸ್ಪದಲ್ಲಿ ನೋವು ಬಂದಾಗ ನೋಯಬಹುದು, ಅಥವಾ ಹಣಕಾಸಿಲ್ಲ ಅಂತ ನೋಯಬಹುದು, ಕಡತನ ಅಂತ ನೋಯಬಹುದು, ಯಾವ್ಯಾವುದಕ್ಕೂ ನೋಯಬಹುದು. ಮತ್ತು ಕಾಮನ್ ನೋವು, ಹುಟ್ಟೋದು ಸಾಯೋದಂತ ಎಲ್ಲರಿಗೂ ಕಾಮನ್. ಈ ಹುಟ್ಟಿನ ನೋವು, ಗರ್ಭವಾಸ ದುಃಖ, ಕೊನೆಗೆ ಮರಣದ ದುಃಖ, ಯಾರನ್ನು ತಪ್ಪಿಸಿದೆ? ಪ್ರತಿಯೊಬ್ಬರು ಅವೆರಡರ ಬೈಪಾಸ್ ಮಾಡಕ್ಕೆ ಸಾಧ್ಯನೇ. ಹುಟ್ಟಿ ಬಂದವನಿಗೆ ಈ ಸಾವನ್ನು ದಾಟಿಕೊಳ್ಳದೆ ಮುಂದೋಗಲು ಸಾಧ್ಯವೇ ಇಲ್ಲ. ಈ ನೋವನ್ನು ಹೇಗೆ ಗೆಲ್ಲಬೇಕಾಗಿದ್ದರೆ, ಮತ್ತು ದಿನನಿತ್ಯದ ನೋವುಗಳು ಬೇರೆ. ದಿನನಿತ್ಯ ನೋವಿಗೆ ಏನು ಕಾರಣ? ಬೇಕಾದ್ದು ನಮಗೆ ಸಿಕ್ಕೋದಿಲ್ಲ, ನೋವು. ಬೇಡವಾದ್ದು ಹೋಗೋದಿಲ್ಲ, ಮತ್ತೊಂದು ನೋವು. ಬೇಡವಾದ್ದು ಹೋಗದೇ ಇರೋದೇ ಒಂದು ನೋವು. ಮನೇಲಿ ಕಸ ಬಿದ್ದರೆ ಗುಡಿಸ್ಲಿಕ್ಕಾಗದವರು ಹೋಗುವಂತ ಗೋಳಾಡುತ್ತಾರೆ. ಅದೇ ರೀತಿಯಲ್ಲಿ ಯಾವುದೋ ಪದಾರ್ಥ ಬರಬೇಕಾದ ಎಮ್ಮ ಮಂದಿಲ್ಲ ಗೋಳಾಡುತ್ತಾನೆ ಮತ್ತೆ ತನ್ನದೇ. ಈ ಮಾತು ಅರ್ಥ ಮಾಡ್ಕೊಂಡು, ನೋವಿನ ಅನೇಕ ಹಂತಗಳು ಉಂಟು, ಅದೆಲ್ಲದಕ್ಕೂ ಪರಿಹಾರ ಸಿಗಬೇಕಲ್ಲ. ಅದಕ್ಕೆ ಭಗವಂತ ಹೇಳ್ತಾನೆ, ಅಲ್ಲಿ ಒಂದೊಂದು ಪರಿಹಾರ ಬೇಡ, ಎಲ್ಲದಕ್ಕೂ ಒಂದೇ ಪರಿಹಾರ. ಇದು ಭಗವದ್ಗೀತೆಯ ಮ್ಯಾಜಿಕ್. ಇದು ಒಂದು ಎಲ್ಲದಕ್ಕೂ, ಎಲ್ಲ ಸಮಸ್ಯೆಗಳಿಗೂ ಒಂದೇ ವಿಧವಾದ ಪರಿಹಾರ, ಒಂದೇ ಗ್ರಂಥದ ಪರಿಹಾರ. ಮತ್ತೆ ಭಗವಂತ ಶುರು ಮಾಡೋದೇ ಹೇಗೆ? ಅಶೋಚ್ಯಾನನ್ವ ಶೋಚಸ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ. ಇದು ಭಗವದ್ಗೀತೆ ಭಗವಂತ ಹೇಳಿದ ಮಾತಿದೆ. ಪಂಡಿತರು ಅಳೋದಿಲ್ಲ ಭಗವಂತ ಹೇಳಿ, ತಿಳಿದವರು ಅಳೋದಿಲ್ಲ ಅಂತ. ಅಳೋದಿ ತಿಳಿದಿಲ್ಲ ಅಂತ ಅರ್ಥ. ತಿಳಿದವರು ಅಳೋದಿಲ್ಲ ಅಂದ್ರೆ ಒಂದೇ, ಅಳೋದಿ ತಿಳುವಳಿಕೆ ಇಲ್ಲ ಅಂದ್ರೂ ಒಂದೇ. ಚಿಕ್ಕ ಮಕ್ಕಳು ಹೇಳ್ತಾ ಇರ್ತಾರೆ, ಯಾಕೆ ಗೊತ್ತಿಲ್ಲ ಅದಕ್ಕೆ ಅಂತ ತಕ್ಷ ಉತ್ತರ ಕೊಡ್ತಾರೆ, ತಿಳಿವಳಿಕೆ ಇಲ್ಲ ಮಗುವಿಗೆ. ಯಾಕೆ? ಆ ಟಿ20 ಸಿಗ್ತಾ ಇಲ್ಲ, ಅದು ಕಳಿಸ್ತಾ ಇದೆ. ಇದು ಸಮಯ ಯಾವುದು ಬೇಡವೋ ಅದು ಬೇಡ, ದೂರ ಇದ್ರೆ ಅದು ಬೇಕು ಅಂತ ಏನ್ ಮಾಡ್ಬೇಕು ಇದಕ್ಕೆ? ಗೊತ್ತಾ, ನಮ್ಮ ಸಮಸ್ಯೆಗಳು 90% ಸಮಸ್ಯೆ ಇಂಥದ್ದೇ. ನಾವು ಯಾವುದಕ್ಕೆ ದುಃಖ ಪಡ್ತೇವೆ? ನಿಜವಾಗ್ಲೂ ಬೇಕಿಲ್ಲ ನಮಗೆ ಯಾವುದು ಕೂಡ. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಯಾಕೆ ಬೇಕಾದಲ್ಲ ಕೂಡ, ಏನು ಬೇಕಿಲ್ಲ. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಇರ್ತಕ್ಕಂಥ ನಾವು ಏನು ಇಷ್ಟಪಡ್ತೇವೆ ಅವು ಯಾವುದು ಬೇಕಿಲ್ಲ. ಏನು ಬೇಕೋ ಅದು ಇಷ್ಟಪಡ್ತಾ ಇಲ್ಲ, ಇದು ಸಮಸ್ಯೆ. ಜ್ಞಾನ ಬೇಕೇ ಬೇಕು, ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾನೆ ಇಲ್ಲ. ಯಾವುದು ಬೇಡ ಅದ್ರ ಬಗ್ಗೆ ಭಾರಿ ಪ್ರಯತ್ನ, ಮತ್ತೆ ಬರೀ ಪ್ರಯತ್ನ ಅಲ್ಲ, ಭಾರಿ ಪ್ರಯತ್ನ ಮನುಷ್ಯ ಮಾಡ್ತಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಪಂಡಿತರ ಲಕ್ಷಣ ಅಲ್ಲ ಇದು ಅರ್ಜುನ. ನಿಜವಾದ ಪಂಡಿತ ಅಂದ್ರೆ ಹೇಗಿರ್ತಾನೆ ಗೊತ್ತಾ? ನಾನು ಶೋಚಂತಿ ಪಂಡಿತಾಹ, ಎಂದು ಅಳಲಾರ. ಅಳುಬಂದುಗೆಲ್ಲದಕ್ಕೆ ಪಂಡಿತನಾಗು. ಮತ್ತು ಪಾಂಡಿತ್ಯದ ಅತ್ಯಂತ ಮುಖ್ಯವಾದ ಪ್ರಯೋಜನ ದುಃಖವನ್ನು ಗೆಲ್ಲೋದು, ತಾನು ಗೆಲ್ಲೋದು, ತನ್ನ ಬಳಿ ಬಂದವ್ರಿಗೆಲ್ಲ ಉಪಾಯ ಹೇಳೋದು. ಇವತ್ತು ರಾಘವೇಂದ್ರ ಸ್ವಾಮಿಗಳು ಮಾಡ್ತಿರೋ ಕೆಲಸ ಅದೇ ತಾನೆ. ಅವರು ಗೆದ್ದಿದ್ದಾರೆ, ಹತ್ರ ಬಂದರೆ ಅವ್ರ ಹತ್ರ ಹೋದವರಿಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಆಗ ಅವರಿಗೆ ಪೂಜ್ಯತೆ ಬರುತ್ತೆ. ಅವರು ಅಳ್ತಾ ಇಲ್ಲ ಅಲ್ಲ, ಅಳುವವರು ಅಳುವನ್ನು ಹೋಗಲಾಡಿಸ್ತಾರೆ. ಎಷ್ಟು ಅಪೂರ್ವವಾದ ಮುಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೇರಿತ್ತೋ ರಾಘವೇಂದ್ರಂ ತಮಾಶ್ರಯೇ. ಮೂಕ ಮಾತಾಡಕ ದುಃಖ ಪಡ್ತಾ ಇದ್ದಾನೆ, ಅವ್ರ ಹತ್ರ ಬಂದ್ರೆ ಬರೀ ಮಾತಾಡ್ತಾನೆ ಅಲ್ಲ, ಮುಕುಂದ ಶಯನಾಯತೆ. ಮುಕುಂದ ಶಯನ ಅಂದ್ರೆ ಶೇಷದೇವರು. ಶೇಷದೇವರದ್ದು 2000 ನಾಲಿಗೆ 1000 ಮುಖ. ಅವ್ರು ಹೇಗೆ ಮಾತಾಡ್ತಾರೆ ಅಂದ್ರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಹಾಗೆ ಮಾತಾಡ್ತಾನಂತೆ, ತನ್ನ ಶಕ್ತಿ ಇದ್ದಷ್ಟು ಅಂತ ಅರ್ಥ. ಅದೇ ರೀತಿ ರಾಜರಾಜಾಯತೆ ರಿಕ್ತ, ರಿಕ್ತ ಅಂದ್ರೆ ಬಡವ. ರಾಜರಾಜಾಯತೆ ಬರೀ ಶ್ರೀಮಂತನಾಗ್ತಾರೆ ಅಂತ ಹೇಳಲಿಲ್ಲ, ರಾಜರಾಜನಾಗ್ತಾನಂತೆ. ರಾಜರಾಜ ಅಂದ್ರೇನು? ರಾಜರಾಜೋ ಧನಾಧಿಪ ಅಮರಕೋಶ, ರಾಜರಾಜೋ ಧನಾಧಿ ಕುಬೇರ ಅಂತ ಅರ್ಥ. ಬಡವ ಕುಬೇರನಾಗಿ ಬಿಡ್ತಾನೆ. ಕುಬೇರ ಅಂಬುದು ಭಾರಿ ಶ್ರೀಮಂತಿಕೆಯನ್ನು ತುಂಬಾ ಒತ್ತು ಕೊಟ್ಟು ಹೇಳ್ತಕ್ಕಂಥ ಪದ. ಅವರೇಂದ್ರೆ ಕುಬೇರರು ಅಂತ ಹೇಳಿಬಿಟ್ರೆ ಭಾರಿ ಶ್ರೀಮಂತ ಅನ್ನೋದು ಅದರ ತಾತ್ಪರ್ಯ. ಬಡವ ಕುಬೇರನಾಗ್ತಾನೆ, ಮೂಕ ಮೂಕ ಶೇಷನಂತೆ ವಾಗ್ಮಿ ಆಗ್ತಾನೆ ಅಂತ ಹೇಳ್ತಕ್ಕಂಥ ಮಾತು ಕೇಳಿದಾಗ ಅವರಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಕೊಡಲಿಕ್ಕೆ ಅಂತ ಅರ್ಥ. ಇದೆಲ್ಲ ಯೋಚನೆ ಮಾಡಿದರೆ ದುಃಖವನ್ನು ಗೆಲ್ಲೋದಕ್ಕೆ ಉಪಾಯವನ್ನು ನಾವು ಕಂಡುಕೊಳ್ಳದೆ ಹೋದರೆ ನಮ್ಮ ಜೀವನಕ್ಕೆ ಸಾರ್ಥಕ್ಯವೇ ಇಲ್ಲ. ಪರಮಾತ್ಮ ಕಳಿಸಿರೋದೇ ಅದಕ್ಕೆ. ಅಜ್ಞಾನ ಕಳ್ಕೊಂಡು ಬರಲಿಕ್ಕೆ ಶಾಲಾ ಕಾಲೇಜು ಸೇರ್ತಾರೆ, ದುಃಖ ಕಳ್ಕೊಂಡು ಹೋಗಲಿಕ್ಕೆ ಸಂಸಾರಕ್ಕೆ ಬರ್ತಾರೆ. ಆದರೆ ಸಂಸಾರ ದುಃಖ ದುಃಖ ಅಂತಂದ್ರೆ ಪ್ರಯೋಜನ ಇಲ್ಲ. ಅದು ಕಳ್ಕೊಳ್ಳೋಕೆ ಉಪಾಯ ಇದ್ದು ದುಃಖ ಅಂದ್ರೆ ಏನು ಮಾಡಬೇಕು? ಹಸಿವು ಆದ ದುಃಖಪಟ್ಟರೆ ತಪ್ಪಲ್ಲ, ಯಾವಾಗ ಆಹಾರ ಇಲ್ಲ ಅರ್ಥ ಇದ್ದಾನೆ ಪಾಪ. ಅದಕ್ಕೊಂದು ಕಾರಣ ಇದೆ, ತುಂಬ ಹಸಿವಾಗಿದೆ ಏನೂ ಇಲ್ಲ ಹತ್ರ ಪರವಾಗಿಲ್ಲ, ನಮಗೆ ದುಃಖ ಇದೆ, ಪರಿಹಾರ ಮಾಡೋಕ್ಕೆ ಭಗವದ್ಗೀತೆ ಇದೆ, ಅದು ಉಪಯೋಗ ಮಾಡಿಕೊಂಡಿದ್ದಾರೆ ಭಾರಿ ದಡ್ಡ ಅಂತ. ಅದ್ರ ಕರೆಂಟ್ ಇದೆ, ಎಲ್ಲ ಇದೆ, ಸ್ವಿಚ್ ಹಾಕ್ಲಿಕ್ಕೆ ಬರದೆ ಒದ್ದಾಡ್ತಿದ್ರೆ ಏನು ಮಾಡಬೇಕು? ಅದಕ್ಕೆ ಎಲ್ಲದನ್ನೂ ಕೊಟ್ಟು ಅದಕ್ಕೆ ಭಗವಂತ ಹೇಳೋದು. ಪುರಾಣಗಳಲ್ಲಿ ಹೇಳ್ತಾರೆ ಎಷ್ಟು ಮೂರ್ಖರಿದ್ದಾರೆ ಜನ ಅಂತ ಹೇಳಿದ್ದಾರೆ. ನಾರಾಯಣೇತಿ ನಾಮ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಹೋರೆ ಪತಂತಿ ತೇತದ್ ಅದ್ಭುತಂ. ಏನು ಆಶ್ಚರ್ಯ ಜನಗಳು ಅಂತ ಹೇಳುತ್ತಾರೆ. ನಾರಾಯಣ ಅನ್ನೋ ಮಂತ್ರ ಇದೆ, ಹೇಳೋದಕ್ಕೆ ಬಾಯಿ ಇದೆ, ಆ ಬಾಯಿಂದ ನಾರಾಯಣ ಅಂದ್ರೆ ಸಾಕು, ಅವನು ಎಂದು ನರಕಕ್ಕೆ ಹೋಗೋದಿಲ್ಲ. ಬಟ್ ನರಕಕ್ಕೆ ಹೋಗ್ತಾನಲ್ಲ, ಏನು ಆಶ್ಚರ್ಯ ಇದೆ? ಸ್ವಿಚ್ ಇಷ್ಟನ್ನೋ ಕೆಲಸ, ತುಂಬ ಕೆಲಸ ಕೊಟ್ಟಿಲ್ಲ. ಅದೊಂದು ವೈರಿಂಗ್ ತಂದು ಎಲ್ಲ ಮಾಡ್ಕೊಳ್ಳಿ ಅಂತೇನೇ ಇಲ್ಲ, ಫ್ಯೂಸ್ ಕೂಡ ಹಾಕಬೇಕಾಗಿದೆ, ಎಲ್ಲ ವ್ಯಕ್ತಿಗೆ ರೆಡಿ. ಸ್ವಿಚ್ ಹಾಕೋ ಕೆಲಸ ಅಷ್ಟೇ, ಅಷ್ಟನ್ನು ಮಾಡಲಿಕ್ಕಾಗದ್ರೆ ಇನ್ನೇನು ಸಹಾಯ ಮಾಡಬೇಕು ಇವನಿಗೆ? ಭಗವದ್ಗೀತೆ ಇದೆ, ಅದನ್ನು ಓದ್ತಾ ಇದ್ರೆ ಸಾಕಲ್ಲ, ಎಲ್ಲ ವಿಧವಾದ ದುಃಖ ಪರಿಹಾರ ಆಗುತ್ತೆ. ಈಗ ದುಃಖ ಪರಿಹಾರಕವಾದ ಶಾಶ್ವತವಾದ ಒಂದು ಅಮೃತ ಭಗವದ್ಗೀತೆ, ಗೀತಾಮೃತ ಅಂತಾನೆ ಅದಕ್ಕೆ ಹೆಸರು. ದುಗ್ಧಂ ಗೀತಾಮೃತಂ ಮಹತ್, ದುಗ್ಧಂ ಗೀತಾಮೃತಂ ಮಹತ್, ಮಹತ್ತರವಾದ ಅಮೃತ, ದೇವಲೋಕದ ಅಮೃತವನ್ನು ಸಹ ಮೀರಿಸಿರ್ತಕ್ಕಂಥ ಅಮೃತ ಗೀತಾಮೃತ. ಅದನ್ನು ಕೊಟ್ಟವನು ಇನ್ನೂ ದುಃಖಪಟ್ಟರೆ ಅರ್ಥವೇ ಇಲ್ಲ ಅಂತ ಹೇಳೋದಕ್ಕೆ ಈ ಪೀಠಿಕೆ ನಮಗೆ ಅತ್ಯಂತ ಉಪಕಾರವಾಗುತ್ತೆ. ಅಲ್ಲಿಂದ ಮುಂದೆ ಭಗವಂತ ಯಾತಕ್ಕೆ ಕಳಬಾರದು ಅಂತ ಹೇಳಕ್ಕೆ ಶುರು ಮಾಡುತ್ತ. ಯಾತಕ್ಕೆ ಕಳಬಾರದು, ಮನುಷ್ಯ ದೇವರಿದ್ದಾನೆ, ಇದು ಗೊತ್ತಾದರೆ ಅಳು ಹೋಗಿಬಿಡಬೇಕು ಅಂತ ಹೇಳಿ. ದೇವರಿದ್ದಾನೆ ಅಂತ ಗೊತ್ತಾದರೆ ಅಳುವಿಗೆ ಕಾರಣನೇ ಇಲ್ಲ. ಅಳತಕ್ಕಂಥವರ ಎಲ್ಲ ದುಃಖದ ಮೂಲ ದೇವರ ಬಗ್ಗೆ ನಂಬಿಕೆ ಇಲ್ಲದೆ ಇರೋದು, ದೇವರಿದ್ದಾನೆ ಅಂತ ಗೊತ್ತಿಲ್ಲದೆ ಇರೋದು. ದೇವರು ಅಂದರೆ ದೇವರಿದ್ರೆ ಯಾಕೆ ಅಳಬಾರದು ಅಂದರೆ, ಇವತ್ತು ರಾಯರಿದ್ರೆ ಅಳೋದಿಲ್ಲ ಅಂದರೆ, ಎಷ್ಟು ಕೋಟಿ ಕೋಟಿ ರಾಯರನ್ನ ಅನುಗ್ರಹಿಸ್ತಕ್ಕಂಥ ಶಕ್ತಿ ಭಗವಂತನಿಗಿದೆ ಅಂತ ಭಗವಂತ ಇದ್ದಾಗ ಯಾಕೆ ಅಳಬೇಕಾಗಿದ್ರೆ? ಇವತ್ತು ರಾಯರಾರು ಹುಡ್ಕೊಂಡು ಹೋಗ್ಬೇಕು ಕೆಲವು ಸಲ ನಾವು. ದೇವರು ಸರ್ವತ್ರ ಇದ್ದಾರೆ, ಪ್ರತಿಯೊಬ್ಬರ ಹೃದಯದೊಳಗೆ ಪರಮಾತ್ಮ ಇದ್ದಾರೆ. ಇಂಥ ಇಷ್ಟು ಹತ್ತಿರ ದೊಡ್ಡವನು, ಮತ್ತೆ ತುಂಬ ಹತ್ತಿರ ತುಂಬ ದೊಡ್ಡವನು, ಎರಡೆರಡು ಮತ್ತೆ. ಕೆಲಸಕ್ಕೆ ಯಾವುದೋ ಚಿಕ್ಕ ಪೇಟೆಯಲ್ಲಿ ಏನೋ ತಂದುಬಿಡ್ತು, ಬೆಳ್ಳಿ ಪಾತ್ರೆ ತರ್ತಾರೆ, ಆಮೇಲೆ ನೋಡಿದ್ರೆ ಸರಿ ಇರೋದೇ ಇಲ್ಲ. ಯಾಕೆಂದರೆ ತುಂಬ ಸಿಟಿಗೆ ಹೋಗ್ಲಿಕ್ಕಾಗಲಿಲ್ಲ, ಇಲ್ಲಿ ತಂದುಬಿಟ್ಟು ಮೋಸ ಹೋಗ್ಬಿಟ್ವಿ ಅಂತ ಹೇಳಿದ್ದ. ಹಾಗಲ್ಲ, ಯಾವುದೋ ನೀರು ಕುಡಿದ್ಬಿಡ್ತೆ, ಯಾಕಂದ್ರೆ ದೂರ ಇತ್ತು ಗಂಗೆ. ಹಾಗಲ್ಲ, ಪಕ್ಕದಲ್ಲೇ ಗಂಗಾ ನದಿ, ಇನ್ನೂ ಸ್ನಾನಕ್ಕೆ ನೀರು ಯೋಚನೆ ಮಾಡ್ತಾ ಕೂತ್ರೆ ಏನು ಮಾಡಬೇಕು? ಸ್ನಾನಕ್ಕೆ ಬಕೆಟ್ ಹುಡುಕ್ತಾ ಕೂತ್ರೆ ಎಷ್ಟು ದಡ್ಡ ಅಂತ ಕರೀತಾರೆ. ಪಕ್ಕದಲ್ಲೇ ಗಂಗಾ ನದಿ ಇದೆ, ಅದನ್ನೇ ಹೇಳ್ತಾರೆ. ತೃಷಿತೋ ಜಾಹ್ನವಿ ತೀರೆ ಕೂಪಂ ಖನತಿ ದುರ್ಮತಿ ವಾಸುದೇವಂ ಪರಿತ್ಯಜ್ಯ ಯೋ ಅನ್ಯಂ ದೇವಂ ಉಪಾಸತೆ. ತೃಷಿತೋ ಜಾಹ್ನವಿ ತೀರೆ ಕೂಪಂ ಖನತಿ ದುರ್ಮತಿ. ಭಗವಂತ ಹೀಗೆ ನಮಗೆ ಅನುಗ್ರಹ ಮಾಡಕ್ಕೆ ನಿಂತಿರಬೇಕಾದ್ರೆ ಆತನ ಉಪಯೋಗವನ್ನು ಪಡೆಯದೇನೆ ಬೇರೆ ಕಡೆ ಮನಸ್ಸಾಕಿದರೆ ಗಂಗಾ ತೀರದಲ್ಲಿದ್ದ ಬಾಯಾರಿದ ವ್ಯಕ್ತಿ ಅರ್ಜೆಂಟ್ ನೀರು ಬೇಕು ಅಂತ ಬಾವಿ ತೊಗೊಳ್ಳಕ್ಕೆ ಹೋದರೆ ಹಾಗೋ ಹಾಗೆ. ಗಂಗೆ ಅಂದರೆ ಬೇರೆ ನದಿಗಳಂತೆ ಅಲ್ಲ, ಎಂದು ಒಣಗೋದೇ ಇಲ್ಲ ಅಂತ ನದಿ. ಅದು ಬೇರೆ ನದಿಗಳಾದರೆ ಕೆಲವೊಮ್ಮೆ ಒಣಗೋಗ್ಬಿಡುತ್ತೆ ಕೆಲಸ, ಆಗಲಾರು ಬಾವಿ ತೊಡಬೇಕಾಗಬಹುದು. ಇಲ್ಲ, ಹಾಗೆಲ್ಲ ಸದಾ ಜೀವ ನದಿ. ಅದು ಬೇಸಿಗೆಯಲ್ಲಿ ಹಿಮ ಕರಗಿ ಮಳೆಗಾಲದಲ್ಲಿ ಮಳೆ ಬಂದು ಸದಾ ನೀರು ತುಂಬಿರತಕ್ಕಂಥ ನದಿ. ಅಂಥ ನದಿಯ ಪಕ್ಕದಲ್ಲೇ ಇದ್ದು ದೂರ ಅಲ್ಲ. ಮತ್ತೆ ತುಷಿತೋ ಜಾಹ್ನವಿ ತೀರೆ, ಜಾಹ್ನವಿಯ ತೀರದಲ್ಲೇ ಇದ್ದ ವ್ಯಕ್ತಿ ಬಾಯಾರಿದೆ, ಏನು ಮಾಡೋದು ಅಂತ ಬಾವಿ ತೊಡಲಿಕ್ಕೆ ಹೋದ್ರೆ ಎಷ್ಟು ಹುಚ್ಚನಾಗ್ತಾನೋ. ಇವತ್ತು ಭಗವದ್ಗೀತೆ ಅಂತ ಕೃತಿ, ಭಗವಂತನಂತಹ ಸರ್ವೋತ್ತಮ ನಮಗೆ ಎಲ್ಲ ಕಡೆಯೂ ಇರಬೇಕಾದ್ರೆ. ಗಂಗೆಯಾದರೂ ಎಲ್ಲ ಕಡೆ ಇಲ್ಲ, ಅರೆ ಭಗವಂತ ಎಲ್ಲ ಕಡೆಗೂ ಇದ್ದಾನೆ. ಅಂತ ಭಗವಂತನನ್ನು ನಾವು ಆರಾಧನೆ ಮಾಡಿದರೆ ದುಃಖದ ಹೆಸರೇ ಬರಬಾರದು. ಅದನ್ನೇ ದಾಸರ ಹೇಳುತ್ತಾರೆ, ಭಗವಂತನ ಮೇಲೆ ದುಃಖ ಯಾಕೆ ಬರಬಾರದು? ಸುಂದರವಾಗಿ ಹೇಳ್ತಾರೆ ದಾಸರಾಯರು, ಆನೆ ಮೇಲೆ ಬಪ್ಪಗೆ ಶ್ವಾನ ಕಚ್ಚ ಬಲ್ಲುದೆ. ನಾಯಿ ಬಗಡುತ್ತಾ ಬಂದು ಸ್ಕೂಟರ್ ಮೇಲೆ ಹೋಗ್ರೆ ನಾಯಿ ಹಚ್ಚಿಬಿಟ್ರೆ ಗೋವಿಂದ ಅವರು ಅವಸ್ಥೆ. ಪಾಪ ಒದ್ದಾಡ್ತಿರ್ತಾರೆ, ಹುಚ್ಚ ಬಡ ಸ್ಪೀಡ್ ಮಾಡೋಕೆ ಏನೋ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟೋ ಸರ್ತೆ ಫೋರ್ ವೀಲರ್ ಕೂತವ್ರೆ ಅದಕ್ಕೆ ಎಷ್ಟೋ ಬೆಟರ್ದು, ನಾಯಿಗಳು ಎಷ್ಟೋ ಸರ್ತೆ ಹಚ್ಚಿಕೊಂಡು ಫಜಿತಾಯಿ ಬಿಡುತ್ತವ್ರು. ಆದರೆ ಆನೆ ಮೇಲೆ ಬಪ್ಪಗೆ ಶ್ವಾನ ಕಚ್ಚ ಬಲ್ಲೋದೆ, ಆನೆ ಮೇಲೆ ಅವ್ರು ನಾಯಿ ಕಚ್ಚುತ್ತಾ? ಆನೆ ಹೈಟ್ ಎಷ್ಟಿದೆ, ನಾಯಿ ಎಷ್ಟಾರದಲ್ಲಿ ಬಿಡ್ಲಕ್ಕಾಗೋದೇ ಇದೆ. ಅಷ್ಟು ಹೈಟ್ ಇದೆ, ಅವ್ರು ತುಳಿದ್ರೆ ಗೋವಿಂದ ಆನೆ. ಆನೆ ತುಳಿದ್ರೆ ನಾಯಿ ಎಲ್ಲಿ ಉಳಿಬೇಕು? ಈ ಮಧ್ಯೆ ಎಷ್ಟು ಅಪೂರ್ವವಾದ ದೃಷ್ಟಾಂತ, ಆನೆ ಮೇಲೆ ಬಪ್ಪಗೆ ಶ್ವಾನ ಕಚ್ಚ ಬಲ್ಲೋದೆ, ನಾಯಿ ಕಚ್ಚಲು ಸಾಧ್ಯ ಉಂಟಾ? ಭಗವಂತ ನನ್ನ ಹಿಡಿದವರಿಗೆ ದುಃಖ ಎಲ್ಲಿ ಸಾಧ್ಯ? ದುಃಖ ಬರಲು ಸಾಧ್ಯವೇ ಇಲ್ಲ. ಕಿಚ್ಚಿಗೆ ಇರುವೆ ಮುತ್ತುವುದುಂಟೆ, ಇನ್ನೊಂದು ಸ್ಥಾನ ಕೊಡ್ತಾರೆ. ಕಿಚ್ಚಿಗೆ ಇರುವೆ ಮುತ್ತುವುದುಂಟೆ, ಸಕ್ಕರೆ ಇಟ್ಟರೆ ಇರುವೆ ಬರ್ತಂತೆ, ನೀರಿಗೆ ಹಾಕಿಡಬಹುದು, ಬೆಂಕಿ ಇರುವೆ ಬರುತ್ತೆ ಅಂತ ಯಾರು ಪುಣ್ಯಕ್ಕೆ ಯೋಚನೆ ಮಾಡಿಲ್ಲ. ಇನ್ನು ಕೂಡ ಕಿಚ್ಚಿಗೆ ಇರುವೆ ಮುತ್ತುವುದುಂಟೆ, ಉರಿಯುವ ಬೆಂಕಿಗೆ ಎಲ್ಲರೂ ಇರುವೆ ಬರುತ್ತಾ? ಬಿಸಿ ಇದ್ರೆ ಬರೋದಿಲ್ಲ, ಬೆಂಕಿ ಹಾಗೆ ಬರುತ್ತೆ. ಆ ದೃಷ್ಟಿಯಲ್ಲಿ ಭಗವಂತನನ್ನು ಹಿಡಿದವರಿಗೆ ದುಃಖಗಳು ಬರಲು ಸಾಧ್ಯವೇ ಇಲ್ಲ. ಇಷ್ಟೆಲ್ಲ ಹಿನ್ನೆಲೆ ಇದ್ರೆ ಭಗವದ್ಗೀತೆಯ ಒಂದು ಆರಂಭದ ಸನ್ನಿವೇಶ ಮತ್ತು ಅದರಿಂದ ನಮಗಾಗ್ತಕ್ಕಂತಹ ಪ್ರಯೋಜನ, ಎರಡಕ್ಕೂ ನೇರ ಸಂಬಂಧವನ್ನು ಕಾಣುತ್ತೆ. ಇಷ್ಟು ಹೇಳ್ತಾ ಭಗವಂತ ಮುಂದೆ ದೇವರ ಬಗ್ಗೆ ಹೇಳ್ತಾ, ದೇವರು ಎಂಥವನು, ಎಷ್ಟು ಅನುಗ್ರಹ ಮಾಡ್ತಾನೆ, ಅನಗೆ ಏನು ಮಾಡಬೇಕಾಗಿಲ್ಲ ದೇವರಿಗೆ. ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚ, ನೀವು ಹೇಳಿದ್ದನ್ನು ಮಾಡಿ ಉದ್ಧಾರ ಮಾಡ್ತೇನಾಯ್ತು, ಇದು ಬೇರೆ ಕೆಲಸ ಇಲ್ಲೇ ಇಲ್ಲ. ಅದು ಮಾಡೋ ಇದು ಮಾಡೋ ಪರಮಾತ್ಮ ಹೇಳೋದಿಲ್ಲ, ನಿನಗೇನು ಹೇಳಿದ್ದೇನೆ ಅದನ್ನು ಮಾಡು ಸಾಕಷ್ಟೆ. ಎಷ್ಟು ಸುಲಭ ಇದು. ಮತ್ತೆ ಏನು ಮಾಡಿದ್ದೇನೆ ಅದು ಮಾಡೋಂತ ಪರಮಾತ್ಮ ಹೇಳ್ತಾನಲ್ಲ, ಮಾಡೋ ಶಕ್ತಿ ಕೊಟ್ಟಿರ್ತಾನೆ ನೀವಂತ, ಅದು ಭಾರಿ ವಿಶೇಷ. ಮಾಡೋ ಶಕ್ತಿ ಕೊಟ್ಟು ಅದನ್ನು ಹೇಳ್ತಾನೆ ಹೊರತು ಸುಮ್ಮನೆ ಹೇಳೋದಿಲ್ಲ. ದೇಹ ಕೊಟ್ಟು ಶಕ್ತಿ ಕೊಟ್ಟು ಮಾಡಲಿಕ್ಕೆ ವಿಷಯ ಕೊಟ್ಟು ಮಾಡು, ನನಗೆ ಒಪ್ಪಿಸು ಅಷ್ಟೇ. ಮಾ ಫಲೇಶು ಕದಾಚನ, ಕ್ಷುಲ್ಲಕ ಫಲಗಳನ್ನು ಕೇಳಬೇಡ, ನಿನ್ನ ಉದ್ಧಾರ ಮಾಡಿಯೇ ಮಾಡ್ತೇನೆ ಅಂತ ಪರಮಾತ್ಮ ಆಶ್ವಾಸನೆ ಕೊಟ್ಟ ಮೇಲೆ ನಮ್ಮ ಉದ್ಧಾರದ ಹಾದಿ ತುಂಬ ಸುಲಭ. ಆ ಸುಲಭ ಮಾರ್ಗ ಕಂಡಿದ್ದಕ್ಕೇನೆ ದಾಸರಾಯ ಪುರಂದರದಾಸರಂತಹ ಜ್ಞಾನಿಗಳು, ವ್ಯಾಸರಾಜರು, ವಾಜರಾಜರು, ರಾಘವೇಂದ್ರರಂಥವರೆಲ್ಲ ಅಷ್ಟು ಮೇಲಕ್ಕೆ ಹೋಗಲಿಕ್ಕೆ ಅದು ಅನುಸರಣೆ ಮಾಡಿದ್ದೇ ಕಾರಣ. ಹಾಗೊಂದು ಪ್ರಶ್ನೆ ಬಂತು, ಕರ್ಮಯೋಗ ಅಂದ್ರೆ ಏನು? ಹಾಗಿದ್ರೆ ಕರ್ಮದಿಂದ ಭಗವಂತ ಒಲಿತಾನೆ ಅಂತ ಹೇಳಿದ್ರೆ ಕರ್ಮಯೋಗ ಅಂದ್ರೆ ಏನು? ಅದಕ್ಕೆ ಹೇಳ್ತಾರೆ, ನಿಯತಂ ಕುರು ಕರ್ಮತ್ವಂ ಕರ್ಮಜ್ಜಾಯೋಷ್ಯ ಕರ್ಮಣಃ, ನಿನ್ನ ಪಾಲಿಗೆ ವಿಹಿತವಾದ ಕರ್ತವ್ಯ ಕರ್ಮಗಳನ್ನು ಮಾಡು. ಅಂದ್ರೆ ಬಿಡೋ ಯೋಚನೆ ಎಂದೆಂದೂ ಮಾಡಬೇಡ, ಮತ್ತೆ ಕರ್ಮವನ್ನು ಬಿಡೋ ಯೋಚನೆ ಎಂದೂ ಮಾಡಬಾರದು. ಕರ್ಮದ ಬಂಧನ ಕಳ್ಕೋಬೇಕಾದ್ರೆ ಮಾಡೋದೊಂದೇ ಉಪಾಯ, ಮಾಡಿ ಕರ್ಮದ ಬಂಧನ ಕಳ್ಕೋಬೇಕು, ಬಿಟ್ಟರೆ ಅದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತಷ್ಟೇ. ಫೈಲ್ ಅಟೆಂಡ್ ಮಾಡದೆ ಹೋದರೆ ಬೆಳೀತಾ ಬೆಳೀತಾ ಹೋಗುತ್ತೆ, ಅವ್ರು ಸಾಲ್ವ್ ಆಗೋದಿಲ್ಲ. ಅದರಿಂದ ಅದಕ್ಕೆ ಆದಷ್ಟು ಬೇಗ ಕರ್ಮವನ್ನು ಮಾಡಿ ಮುಗಿಸೋದೇ. ನಮಗೆ ಟೆನ್ಷನ್ ಕಡಿಮೆ ಮಾಡ್ಕೋಬೋದು, ಲೈಟ್ ಬಿಲ್ ಬಂತು, ಟೆನ್ಷನ್ ಬಂತು, ಅದು ಕಟ್ಟಿಬಿಟ್ರೆ ಸದ್ಯ ಪಾರಾದವು, ನಿಶ್ಚಿಂತೆ ಮತ್ತೆ ಬಿಲ್ ಬರೋರು ಯೋಚನೆ ಇದೆ. ಅದೇ ತರಹ ಪ್ರತಿಯೊಂದು ಕರ್ಮವನ್ನು ಕಾಯ್ತಾ ಇರುತ್ತದೆ. ಆ ಕರ್ಮ ಮಾಡಿದ ತಕ್ಷಣ ನಮಗೆ ಪರಿಹಾರ, ಅದರ ಜೊತೆಗೆ ಅದನ್ನು ಒಪ್ಪಿಸಬೇಕು. ಲೈಟ್ ಬಿಲ್ ಕೊಡೋಕೋದು ಕಿಟಕಿಯಲ್ಲಿ ಬಿಸಾಕಿದಿರಲ್ಲ, ಮತ್ತೆ ಎಲ್ಲೋ ಕೊಟ್ಟು ಬಿಟ್ಟರೆ ಅಲ್ಲ, ಸಂಬಂಧಪಟ್ಟ ಸ್ಥಳಕ್ಕೆ ಹೋಗಿ ಕೊಟ್ಟು ಬರಬೇಕು. ಎಲ್ಲೋ ಕೊಟ್ಟು ಬಿಟ್ರೆ ಬಿಲ್ಲಿಗೆ ಅಂಟಿಸಿಟ್ಬಿಟ್ರೆ, ಮನೆಯೊಳಗೆ ಅಂಟಿಸಿಬಿಡೋದು, ಬಿಲ್ಲು ದುಡ್ಡು ಅಂಟಿಸಿಬಿಡೋದು, ಚೆಕ್ ಅಂಟಿಸಿಬಿಡೋದು, ಅಲ್ಲೇ ಬಿದ್ದಿರುತ್ತೆ, ಉಪಯೋಗ ಇಲ್ಲ. ಸಂಬಂಧಪಟ್ಟವರಿಗೆ ಕೊಡಬೇಕು ಅದನ್ನು ಹೋಗಿ, ಅದಕ್ಕೆ ಭಗವಂತನಿಗೆ ಒಪ್ಪಿಸಬೇಕದು. ಆ ಕರ್ಮವನ್ನು ದೇವರಿಗೆ ಒಪ್ಪಿಸಿಬಿಟ್ರೆ ಆಗ ನಮಗೆ ಬಂಧನದ ಹೆಸರೇ ಇಲ್ಲ, ಅದಕ್ಕೆ ಯೋಗ ಅಂತ ಕರೀತಾರೆ ಅಂತ ಪರಮಾತ್ಮ ಹೇಳಿದೆ. ಯೋಗ ಇಂಥ ಯೋಗವನ್ನು ಮಾಡಿಯೇ ಜಗ ಸದ್ಗತಿ ಹೋಗಬೇಕು. ಎಕ್ಸೆಪ್ಷನ್ಸ್ ಏನಾದರೂ ಇದ್ದಾರಾ? ಯಾರಾದರೂ ಕರ್ಮಾಚರಣೆಯನ್ನು ಬಿಟ್ಟು ಮೋಕ್ಷಕ್ಕೆ ಹೋದವರು ಇದ್ದಾರಾ ಅಂದರೆ ಭಗವಂತ ಹೇಳುತ್ತಾನೆ, ಇಲ್ಲವೇ ಇಲ್ಲ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ. ಜನಕ ದೊಡ್ಡ ದೃಷ್ಟಾಂತ, ಜನಕರಾಜ ಭಾರಿ ದೊಡ್ಡ ನಿದರ್ಶನ. ಜನಕ ಮೊದಲಾದ ಎಲ್ಲರೂ ಕೂಡ ಕರ್ಮವನ್ನು ಆಚರಣೆ ಮಾಡಿನೇ, ಅದನ್ನು ಭಗವಂತನ ಅರ್ಪಣೆ ಮಾಡಿನೇ, ಕೃಷ್ಣಾರ್ಪಣ ಅಂತ ಹೇಳಿನೇ ಸದ್ಗತಿ ಹೋದವರೇ ಹೊರತು ಅದನ್ನು ಬೈಪಾಸ್ ಮಾಡಿ ಹೋದವರು ಯಾರೂ ಇಲ್ಲವೇ ಇಲ್ಲ. ಮತ್ತು ಯಾವ್ಯಾವುದನ್ನು ಬೈಪಾಸ್ ಮಾಡೋದು, ಪರೀಕ್ಷೆನೆ ಬೈಪಾಸ್ ಮಾಡಿಬಿಟ್ರೆ ಅದು ಸಾಧ್ಯ ಇಲ್ಲ. ಯಾರ ಹುಡುಗ ಬರೋದು ಬೇಷ್ಟು ಸಾರ್ ಕೊನೆಯೇ ಡೌಟ್ ಅಂತ ಕೇಳೋದು, ಪರೀಕ್ಷೆ ಏನಂತ ಸಾರ್ ಪರೀಕ್ಷೆ ಬಿಟ್ಟರೆ ನಡೆಯೋದಿಲ್ಲವೇ ಅಂತ ಕೇಳಿದರೆ, ಹಾಗೂ ಆಯ್ತು ನಡೆಯೋದಿಲ್ಲವೇ ಅಂತ ಕೇಳಿದರೆ, ಹುಚ್ಚ ನನ್ನ ಒಳಗಾಗ್ತಿ ಹೇಗಿದ್ದೀರಿ ಅಂತ ಕೇಳಿದ್ರೆ, ಏನು ಬೇರೆ ವ್ಯವಸ್ಥೆ ಮಾಡಿ ಸಾರ್ ಪಾಸ್ ಆಗಲಿಕ್ಕೆ ಅಂತ ಹೇಳಿದ್ರೆ, ಹಾಗೂ ಆಯ್ತು. ನಾಣ್ಯ ಪಂಥ ಅಯನಾಯ ವಿದ್ಯತೆ, ಮತ್ತೊಂದು ದಾರಿ ಮೋಕ್ಷಕ್ಕೆ ಇಲ್ಲ, ಮತ್ತೊಂದು ದಾರಿ ಮೋಕ್ಷಕ್ಕೆ ಇಲ್ಲ, ಅದೊಂದು ಮಾಡಲೇಬೇಕದ. ಜನಕಾದಿಗಳಿಗೆ ವಿನಾಯಿತಿ ಕೊಟ್ಟಿಲ್ಲ ಅಂತ ಭಗವಂತ ಹೇಳುತ್ತಾನೆ. ಜನಕ ಯಾರು? ರಾಮಾವತಾರದ ಮಾವ ಆತ. ನಮ್ಮ ಮಾವನಿಗೆ ವಿನಾಯಿತಿ ಕೊಟ್ಟು ನಿಮಗೆ ಯಾರು ಕೊಡ್ತೇನೆ ಅಂತ ಅರ್ಥ. ನಮ್ಮ ಅದು ಸ್ವಂದ ಸೋದರ ಭಾವನ ಗಲಾಟೆ ಮಾಡಬಹುದು. ಹೆಣ್ಣು ಕೊಟ್ಟು ಮಾವ ಅಂದ್ರೆ ಭಾರಿ ಗೌರವ ಇರೋ ಸ್ಥಳ, ಅಲ್ಲೇ ವಿನಾಯಿತಿ ಕೊಟ್ಟಿಲ್ಲ ಅಂದಮೇಲೆ ಇನ್ನೆಲ್ಲೂ ಕೊಡೋಕ್ಕೆ ಸಾಧ್ಯತೆನೇ ಇಲ್ಲ ಅಂತ ಅರ್ಥ. ಈ ದೃಷ್ಟಿಯಿಂದ ಭಗವಂತನ ಮಾತು ಕೇಳಿದ ಮೇಲೆ ತುಂಬಾನೇ ಯೋಚನೆ ಮಾಡ್ತಾರೆ. ಏನಾದರೂ ಮಾಡಿ ಸಂಧಾನೆ ಬಿಡಲಿಕ್ಕೆ ಬರುತ್ತಾ ಅಂತ ಅವ್ರ ಪ್ಲಾನ್ ಪಾಪ. ಏನಾದರೂ ಮಳೆ ಕಾಸಿ ಬಿಟ್ಟುಬಿಟ್ರೆ ಆಗತ್ತಾ? ಅದಕ್ಕೊಂದು ಉಪಾಯ ಇದ್ರೆ ಹೇಳಿಬೇಕಾದ್ರೆ, ಬೇಕಾದ್ರೆ ಓವರ್ಆಲ್ ಯಾವುದು ವೃದ್ಧಾಪ್ಯ ಮಾಡಿದ್ರೆ ಮಾಡಿ ಮೀಸಿಬಿಡ್ಬೋದು, ಪರಿಹಾರ ಅಂತ ಕೊಡ್ತಾರಲ್ಲ ಆ ರೀತಿ ಕೊಟ್ಬಿಡ್ಬೋದು. ಇಲ್ಲೇ ಇಲ್ಲ ಅಂತ ಹೇಳಿ ಆ ಪರಿಹಾರ ಅಂದ್ರೆ ಬಿಟ್ಟು ಹೋಗೋದಷ್ಟೇ. ನೀನು ಹಾಳಾಗದೆ ಪರಿಹಾರ ಹೊರತು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಶಾಸ್ತ್ರವನ್ನು ಹೇಗೆ ಇನ್ವಾಲ್ವ್ಮೆಂಟ್ ಬರೋದಾಗ ಇನ್ವಾಲ್ವ್ಮೆಂಟ್ ತಪ್ಪಿ ಹೋಗ್ತಾ ಇತ್ತು, ನಮಗೂ ಶಾಸ್ತ್ರಕ್ಕೆ ಸಂಬಂಧ ಇಲ್ಲ ಅಂತಾಗ್ತಾ ಇತ್ತು. ಶಾಸ್ತ್ರಕ್ಕೆ ಸಂಬಂಧ ಇರೋದೇ ಆ ದೃಷ್ಟಿ. ಬಿಡ್ಲಿಕ್ಕಾಗೋದಿಲ್ಲ, ಅರ್ಜನ ಮಾಡಲೇಬೇಕು. ಕರ್ಮ ಬಂಧಕ ಅನ್ನೋ ಯೋಚನೆ ಮಾಡಬೇಡ, ಒಪ್ಪಿಸು. ಫಲಾಪೇಕ್ಷೆ ಇಟ್ಟುಕೊಂಡ್ರೆ ಬಂಧಕ, ಫಲಾಪೇಕ್ಷೆ ಬಿಟ್ಟು ಬಿಡು. ಕ್ಷುದ್ರ ಫಲದ ಅಪೇಕ್ಷೆ ಬಿಟ್ಟ ತಕ್ಷಣ ನಮಗೆ ನೆಮ್ಮದಿ ಅನಿಸುತ್ತೆ. ಫಲದ ಆಸೆ ಇದ್ದಾಗ ನೆಮ್ಮದಿ ಅನಿಸುತ್ತೆ, ಫಲದ ಆಸೆಯಿಂದ ಇಲ್ಲದೆ ಹೋದಾಗ ನಮಗೆ ಉತ್ತಮ ಫಲದ ಆಸೆ ಇದ್ದರೆ ಯೋಚನೆ ಇಲ್ಲ. ಕ್ಷುಲ್ಲಕ ಫಲಗಳ ಆಸೆ ಇರಬಾರ್ದು ಯಾವಾಗಲೂ ಕೂಡ. ಕ್ಷುಲ್ಲಕ ಫಲಗಳ ಆಸೆ ಇದ್ದರೆ ಮನಸ್ಸಿಗೆ ಭಾರಿ ನೋವು ಉಂಟಾಗುತ್ತೆ. ಉದಾತ್ತವಾದ ಆಸೆ ಇದ್ದರೆ ಏನು ತಪ್ಪಲ್ಲ, ಉದಾತ್ತವಾದ ಆಸೆ. ಯಾರೋ ಬರ್ತಾರೆ, ಬೇಡ ಊಟ ಕೂತಿರ್ತಾನೆ, ಬೇಡ ಅಂತ ಲಾಡು ಗಿಡ ಹಾಕಿಬಿಡ್ತಾರಪ್ಪ, ಸಾಕಷ್ಟು ತಿಂದುಬಿಟ್ಟಿರ್ತಾನೆ. ಅವ್ರು ತಿಂತ ಆಗೋ ತಿಂತಾನೆ ಅವನು, ಕಾರಣ ಲಾಡು ಬೇಕಿಲ್ಲ ಅವನಿಗೀಗ, ಹಾಕಿದವರು ತುಂಬ ಬೇಕಾದವರು ಅದಕ್ಕೆ ತಿಂತಾನೆ. ಹಾಕಿದವರು ಬೇಕಾದವರು ಪಾಪ, ಅವ್ರು ಹಾಕಿದ್ದನ್ನು ಚೆಲ್ಲಕ್ಕೆ ಆಗೋದಿಲ್ಲ ಪಾಪ, ಈ ಭಾವನೆ ಬರಬೇಕು ನಮಗೆ. ಅದು ಬೇಡದೆ ಹೋದರೂ ಕೂಡ ಅವ್ರ ಮುಖ ನೋಡಿ ಹೇಗೆ ನಾವು ತಿಂತೇವಲ್ಲ ಆ ಥರ. ಕೆಲವೊಮ್ಮೆ ಮಾಡಬೇಕು ಅಂತ ಭಾರಿ ಅಪೇಕ್ಷೆ ಇರುತ್ತೆ, ಆದರೆ ತುಂಬ ಬೇಕಾದ್ರೆ ಹೇಳ್ತಾರೆ ಬೇಡ ಅಂತ ಹೇಳಿಬಿಟ್ಟಿರ್ತಾನೆ, ಅದಕ್ಕಾಗಿ ಬಿಡ್ತಾನೆ. ತನಗಿಷ್ಟ ಇದ್ರೂ ಕೂಡ ಇಲ್ಲಿ ಇಷ್ಟ ಇಲ್ಲದ ಹೋದರೂ ತಿಂತಾನೆ, ಇಷ್ಟ ಇಲ್ಲದವರು ತಿನ್ನೋದು ಬಿಡ್ತಾನೆ, ಎರಡು ಕಡೆ ಕಾಣುತ್ತೇವ. ಅದೇ ತುಂಬಾ ಇನ್ನೇನು ತಿನ್ನಬೇಕು ಅಂತ ಹೊರಟ, ಡಾಕ್ಟ್ರೇ ಬಂದುಬಿಟ್ಟ, ಅಷ್ಟು ಸೀರಿಯಸ್ ಇದೆ, ಶುಗರ್ ಹುಚ್ಚಾಬಿಟ್ಟಿದೆ, ಮತ್ತಿಂತೀಯ ಅಂತ ಕೇಳುತ್ತೆ. ಅಲ್ಲಿ ಬಿಟ್ಟು ಇಲ್ಲ ಡಾಕ್ಟ್ರೆ, ಅವ್ರಿಗೆ ಕೊಂಡೆ ಕಟ್ಟಿ ಇಟ್ಕೊಂಡಿದ್ದೆ ಅಷ್ಟೇ, ನನ್ನ ಬಾಯಿಗೆಲ್ಲ ಸುಮ್ಮನೆ ಇಟ್ಕೊಂಡಿದ್ದೀನಿ ಬಂದುಬಿಟ್ರಿ ಅಷ್ಟೇ, ಆ ಕಡೆ ಹಾಕಿಬಿಟ್ಟ. ಯಾಕೆ ಅವನು ಇಲ್ಲಿ ತಿನ್ನೋದು ಬಿಟ್ಟ, ತಿನ್ನೋದನ್ನ ಹಿಡಿದ. ಎರಡಕ್ಕೂ ಒಂದು ಕಾರಣ ಇದೆ, ಎರಡಕ್ಕೂ ಕಾರಣ ಇದೆ. ಅದಕ್ಕೆ ನಾವು ದೇವರು ಹೇಳಿದ್ದಾನೆ ಅಂತ ಹೇಳಿದ ಮೇಲೆ ನಿಷಿದ್ಧ ಕೆಲಸ ಬಿಡ್ಲಕ್ಕೂ ಬರೋದು, ದೇವರು ಹೇಳಿದ್ದಾನೆ ಅನ್ನೋ ಕಾರಣಕ್ಕೆ ವಿಹಿತ ಕೆಲಸ ಮಾಡಲಿಕ್ಕೂ ಬರೋದು. ಯಾರಿಗೆ ದೇವರ ಕಾನ್ಸೆಪ್ಟ್ ಇಲ್ಲ ಅವರಿಗೆ ಮಾಡಲಿಕ್ಕಾಗೋದಿಲ್ಲ. ದೇವರಲ್ಲಿ ವಿಶಿಷ್ಟವಾದಂತಹ ಪರಿಜ್ಞಾನ ಇದ್ದು ಭಕ್ತಿ ಇದ್ದವರಿಗೆ ಮಾತ್ರ ಸಾಧ್ಯ ಇದು. ಅರ್ಜುನ ಹಾಗೆ ಮಾಡಲೇಬೇಕಿದ್ದನ್ನ ಪರಮಾತ್ಮ ಮುಂದುವರಿಸಿ ತಾನು ಇಷ್ಟೆಲ್ಲ ಮಾಡೋದಾದರೆ ಯಾತಕ್ಕೆ, ನಮಗೆ ತುಂಬ ದುಷ್ಟರಿದ್ದಾರೆ, ಸಾಧನೆ ಮಾಡೋಕ್ಕಾಗೋದಿಲ್ಲ, ನಮಗೆ ಅನುಕೂಲ ಮಾಡೋ ಜನಗಳಿಲ್ಲ, ಯೋಚನೆ ಮಾಡೋಕ್ಕೆ ಹೋಗಬೇಡ, ಅವತಾರ ಮಾಡೋದೇ ಅದಕ್ಕೆಂತ ಭಗವಂತ ಹೇಳುತ್ತಾನೆ. ಅವತಾರ ಮಾಡೋದೇ ಅದಕ್ಕೆ ನಾನೇ ಬರ್ತೇನೆ. ಅವತಾರ ಅಂದರೆ ಹತ್ತಿರ ದೇವರು ಬರೋದು ಅಂತ ಅರ್ಥ, ದೇವರಿಗೆ ಬೇರೆ ಹುಟ್ಟಿಲ್ಲ, ನಮ್ಮ ಹತ್ರ ಬರೋದಷ್ಟೇ ಆತನ ಅವತಾರ. ನಿನಗೆ ಯಾವಾಗ ಸಮಸ್ಯೆ ಬರುತ್ತೋ ನಾನು ಹಾಜರಾಗ್ತೇನೆ, ಇಲ್ಲೋ ಇನ್ನೇನು ಬೇಕು ಅದಕ್ಕೆ. ಎಷ್ಟೋ ಜನ ಕೊಟ್ಟಿರ್ತಾರೆ, ಫ್ರಿಜ್ಜೋಗಿದ್ದು ಕೊಟ್ಟಿರ್ತಾರೆ, ರಿಪೇರಿ ಬಂದರೆ ಫೋನ್ ಮಾಡಿ ಬರ್ತೇವೆ ಅಂತ ಹೇಳ್ತಾರೆ. ಏನೋ ಪ್ರಾಬ್ಲಮ್ ಬಂದರೆ ಫೋನ್ ಮಾಡಿ, ಇಷ್ಟು ವರ್ಷ ಗ್ಯಾರಂಟಿ, ಒಂದು ವರ್ಷ ಪರಮಾತ್ಮ 100% ಗ್ಯಾರಂಟಿ, ಒಂದು ವರ್ಷ 2 ತಿಂಗಳು ಗ್ಯಾರಂಟಿ ಅಲ್ಲ ಪರಮಾತ್ಮನ, 2 ವರ್ಷ 3 ವರ್ಷ ಗ್ಯಾರಂಟಿ ಅಲ್ಲ, ಯಾವಾಗಲಾದರೂ ಕೂಡ. ಮತ್ತೆ ಎಲ್ಲರ ಮನೆಗೆ ಒಂದೇ ಕಾಲಕ್ಕೆ ಬರ್ತೇನೆ, ಮತ್ತೆ ನಿಮಗೆ ಬಿಟ್ವೀನ್ 2 and 3, 3 and 4 ಆಗಲ್ಲ, ಬರೋ ಟೈಮಿಂಗ್ಸ್ ಕೊಡೋದ್ರೆ, ಕರೆದ್ರೆ ಅಂದರೆ ಬಂದ್ವಿ ಅಂತಲೇ ಅರ್ಥ. ಇಷ್ಟು ಗ್ಯಾರಂಟಿ ಯಾರು ಕೊಡ್ತಾರೆ ಜಗತ್ತಿನ ನೋಡಿ. ನಾನು ಬರ್ತೇನೆ ಅರ್ಜುನ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಮಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಆಗ ನಾನೇ ಬರ್ತೇನೆ, ಆತ್ಮಾನಂ ನಾನೇ ಬರ್ತೇನೆ. ಎಷ್ಟು ವಿಚಿತ್ರ ಮಾತು, ಕೊಟ್ಬಿಟ್ರೆ ಕಂಪನಿ ಮ್ಯಾನೇಜರ್ ಬಂದ್ಬಿಡ್ತಾನೆ, ಯಾರು ಕೂಲಿ ಆಳು ಕಳಿಸ್ಕೊಡ್ತಾನೆ ಅಷ್ಟೇ, ಯಾರೋ ಕಳಿಸ್ಕೊಡ್ತಾನೆ, ತಾನು ಬರೋದಿಲ್ಲ. ದೇವರು ಆಗ ನಾನೇ ಬರ್ತೇನೆ ಅಂತ ಹೇಳುತ್ತಾನೆ. ಪೂಜೆ ಇದಕ್ಕಿಂತ ಕರುಣೆ ಇನ್ನೆಲ್ಲೂ ಊಹೆ ಮಾಡೋಕ್ಕೆ ಸಾಧ್ಯ. ದೇವರು ತಾನೇ ಬರ್ತದೆ, ಗಜೇಂದ್ರನ ಹತ್ರ ತಾನೇ ಬಂದ, ಯಾರನ್ನೂ ಕಳಿಸಲಿಲ್ಲ, ತಾನೇ ಬಂದ. ಪ್ರಹ್ಲಾದನ ಹತ್ರ ತಾನೇ ಬಂದ, ನರಸಿಂಹನಾಗಿ ಅಜಾಮಣನ ಹತ್ರ ತನ್ನ ಭಕ್ತರನ್ನು ನೇರವಾಗಿ ಕಳಿಸಿ ಉದ್ಧಾರ ಮಾಡಿ. ಅಂದರೆ ದೇವರು ತಾನು ಬರ್ತೇನೆ, ನನ್ನ ಭಕ್ತರನ್ನು ಕಳಿಸ್ತೇನೆ, ಅಷ್ಟರತ್ತು ಕೈ ಮಾತ್ರ ಬಿಡೋದಿಲ್ಲ. ಈ ಮಾತನ್ನು ಯೋಚನೆ ಮಾಡಿದರೆ ದೇವ್ರ ಬಗ್ಗೆ ನಮ್ಮ ನಂಬಿಕೆ, ನಮ್ಮ ಶ್ರದ್ಧೆ 1000 ಪಟ್ಟು ಜಾಸ್ತಿ ಆಗಬೇಕು. ಭಗವದ್ಗೀತೆ ಕೇಳಿದ್ದರ ಪ್ರಯೋಜನ, ದುಃಖವನ್ನು ಪರಿಹಾರ ಮಾಡಲಿಕ್ಕೆ ದೇವರಿದ್ದಾನೆ, ಪರಿಹಾರ ಮಾಡಿಯೇ ಮಾಡುತ್ತಾನೆ. ಏನು ಮಾಡಿ ಮಾಡುತ್ತಾನೆ ಅಂದರೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮೆ ಯುಗೇ ಯುಗೇ. ಸಜ್ಜನರಿಗೆ ಧರ್ಮಾಚರಣೆಗೆ ಅವಕಾಶ ಕಲ್ಪಿಸ್ತೇನೆ, ದುರ್ಜನನ್ನು ವಿನಾಶ ಮಾಡ್ತೇನೆ, ಆ ಮೂಲಕ ನಿಮ್ಮ ಹಾದಿಯನ್ನು ಸುಗಮಗೊಳಿಸ್ತೇನೆ ಅಂತ ಹೇಳಿದ್ದ. ಪರೀಕ್ಷಾ ಅದರಲ್ಲಿ ಗಲಾಟೆ ನಡೀತಾ ಇರುತ್ತೆ, ಇರೋ ಗಲಾಟೆ, ತಕ್ಷಣ ಮುಖ್ಯಸ್ಥ ಪ್ರಿನ್ಸಿಪಾಲ್ ಅವರು ಬಂದ ತಕ್ಷಣ ಸೆಟ್ರೇಟ್ ಆಗಿಬಿಡುತ್ತೆ, ಬರೆಯವರಿಗೆ ಬರಲಿಕ್ಕೆ ಅನುಕೂಲ, ಉಳಿದವರಿಗೆ ಆಟೋ ಕಳಿಸಿಬಿಡ್ಬೇಕು. ಅವರು ಬಂದ ಅಂತ ಹೇಳಿದ್ರೆ ಸಾಲ್ವ್ ಆಗಬೇಕಲ್ಲಿ. ಜಗತ್ತಿನ ಮುಖ್ಯಸ್ಥ ಭಗವಂತನಾದ್ದರಿಂದ ಅವನು ಬರ್ತಿರ್ಲಿಕ್ಕೇನೆ, ಅವನ ಕೈಯಿಂದ ಆಗದೇ ಇರೋ ಕೆಲಸ ಅಂತ ಇಲ್ಲ. ಇಲ್ಲಾದ್ರೆ ಪೊಲೀಸ್ ಫೋನ್ಗೆ ಮಾಡಬೇಕಾಗುತ್ತೆ ಅವರು, ತಮ್ಮ ಕೈಯಲ್ಲಿ ಆಗದೆ ಹೋದ್ರೆ. ಆದರೆ ದೇವರಿಗೆ ಅದು ಪ್ರಶ್ನೆಯೇ ಇಲ್ಲ, ಸರ್ವಜ್ಞ ಸರ್ವಕರ್ತ ಸರ್ವಶಕ್ತ ಪರಮಾತ್ಮ ಅದನ್ನು ಮಾಡಿಯೇ ಮಾಡ್ತಾನೆ. ಇಷ್ಟನ್ನು ಹೇಳಿ ಪರಮಾತ್ಮ ತನ್ನ ಅವತಾರಗಳ ವೈಭವ ಹೇಳ್ತಾ, ನೀವು ವರ್ಣ ಆಶ್ರಮ ಧರ್ಮಗಳನ್ನೇ ಆಚರಿಸಬೇಕು, ಯಾವುದೋ ಧರ್ಮ ಆಚರಿಸಿದರೆ ಅಲ್ಲ. ಚಾತುರ್ವರ್ಣ್ಯಮ್ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರವಪಿ ವಾವಿಧಿ ಅಕರ್ತಾರಮವ್ಯಯಂ. ಚಾತುರ್ಯವನ್ನು ನಾನೇ ಮಾಡಿದ್ದೇನೆ ಅಂತ ಭಗವಂತ ಹೇಳ್ತಾ, ನಾನೇ ಮಾಡಿರೋದ್ರಿಂದ ಅದಕ್ಕೆ ತಲೆಬಾಗಿ ನಡೀಬೇಕಾದ ನಿಮ್ಮ ಕರ್ತವ್ಯ, ನನಗದರಿಂದ ಪ್ರಯೋಜನ ಇಲ್ಲ, ಸಾಧಕರಿಗೆ ಪ್ರಯೋಜನ ಉಂಟು ಅಂತ ಪರಮಾತ್ಮ ಹೇಳಿ ಅನೇಕ ವಿಧವಾದ ಯಜ್ಞಗಳ ಬಗ್ಗೆ ಉಲ್ಲೇಖವನ್ನು ಮಾಡುತ್ತಾರೆ. ಏವಂ ಬಹುವಿಧ ಯಜ್ಞಾಹ ವಿತತ ಬ್ರಹ್ಮಣೋ ಮುಖೆ. ಅನೇಕ ವಿಧವಾದ ಯಜ್ಞಗಳಿಂದ ಭಗವಂತನ ಆರಾಧನೆ ಮಾಡಬೇಕು. ಇವು ಎಲ್ಲ ಜಾತಿಯವರು ಎಲ್ಲ ಕಾಲಕ್ಕೂ ಎಲ್ಲ ಸಮಯದಲ್ಲೂ ಮಾಡಬಹುದಾದ ಯಜ್ಞಗಳು. ಎಷ್ಟೆಷ್ಟು ಯಜ್ಞ ಹೇಳ್ತಾನೆ ಪರಮಾತ್ಮ, ಅನೇಕ ಮುಖದ ಯಜ್ಞಗಳು. ಕೆಟ್ಟದನ್ನು ಬಿಡದೇ ಒಂದು ಯಜ್ಞ, ಒಳ್ಳೆಯದನ್ನು ಮಾಡೋದೇ ಯಜ್ಞ, ಕೇಳೋದೇ ಯಜ್ಞ, ಕೇಳೋದು ಯಜ್ಞ, ಕೊಡೋದು ಯಜ್ಞ, ಸ್ನಾನ ಯಜ್ಞ, ಪಾನ ಯಜ್ಞ, ಕೂಡೋದು ನಿಲ್ಲೋದು ಯಜ್ಞ, ಆಯಾಸವಾಗಿ ನಿದ್ರೆ ಮಾಡೋದು ಯಜ್ಞ. ಇಷ್ಟು ದೊಡ್ಡ ಕಲ್ಪನೆ ಯಾರು ಮಾಡ್ತಾರೆ? ಸರ್ಕಾರ ಹಾಗೆ ಮಾಡುತ್ತೆ, ಆರೋಗ್ಯ ಸರಿ ಇಲ್ಲ, ಲೀವ್ ಕ್ಯಾನ್ಸಲ್ ಮಾಡಿಬಿಡು. ಪರಮಾತ್ಮನ ವ್ಯವಸ್ಥೆ ಅದೆಲ್ಲ ಕೊಡೋದು. ನಿಮಗೆ ಆರೋಗ್ಯ ಏನಂತ ಹೋಗಯ್ಯ, ಇಲ್ಲ ಕೆಲಸಕ್ಕೆ ಯಾರು ಇನ್ನೊಬ್ರು ಕಳಿಸು, ಇಲ್ಲ ದುಡ್ಡು ಕಟ್ ಮಾಡ್ತೀವಿ ಅಂತ ಹೇಳೋದಿಲ್ಲ. ನೀವಿಗೆ ಎಷ್ಟು ಪ್ರಾಬ್ಲಮ್ ಅಷ್ಟು ಕೊಟ್ಬಿಡ್ತಾರೆ. ಅವರು ಅನಾರೋಗ್ಯ ಅಂದರೆ ಟಾಪ್ ಪ್ರಯಾರಿಟಿ ಕೊಟ್ಬಿಡ್ತಾರೆ. ಭಗವಂತ ಇಷ್ಟೆಲ್ಲ ಅನುಕೂಲವನ್ನು ಮಾಡ್ತಾನೆ. ಮನೆಯಲ್ಲಿ ಕೂಡಿ ಸಂಬಳ ಕೊಡೋ ಪದ್ಧತಿ ಭಗವಂತನೇ ಹಾಕಿಕೊಟ್ಟ ಪದ್ಧತಿ. ಆದರೆ ಮೋಸ ಮಾತ್ರ ಆಗಬಾರ್ದಷ್ಟೇ. ಮೋಸ ಮಾಡಿದರೆ ಮಾತ್ರ ಸರ್ಕಾರಕ್ಕೆ ಗೊತ್ತಾಗೋದಿಲ್ಲ, ದೇವರಿಗೆ ಗೊತ್ತಾಗುತ್ತೆ, ಇಷ್ಟೇ ವ್ಯತ್ಯಾಸ. ಸರ್ಕಾರಕ್ಕೆ ಮೋಸ ಮಾಡಬಹುದು, ಬೇಕಾದಷ್ಟು ಮಾಡ್ತಾರೆ ಕೂಡ, ಆದರೆ ದೇವರಿಗೆ ಮೋಸ ಮಾಡಲಿಕ್ಕೆ ಮಾತ್ರ ಸಾಧ್ಯವೇ ಇಲ್ಲ. ಏಕೆ? ಅವ್ಯಯಂ ಅಂತ ಕರೀತಾರೆ, ತಸ್ಯ ಕರ್ತಾರಮಪಿ ವಾನ್ವಿಧಿ ಅಂತ ಪರಮಾತ್ಮ ವರ್ಣನೆ ಮಾಡಿ ಇನ್ನು ಇಂಥ ಎಲ್ಲ ಯಜ್ಞಗಳಲ್ಲೂ ತುಂಬ ಶ್ರೇಷ್ಠವಾದ ಯಜ್ಞ ಅಂದರೆ ಜ್ಞಾನಯಜ್ಞ ಅಂತೇಳಿ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಕ್ರಮಾಚ್ಯತೆ ದಹಿ ಜ್ಞಾನೇನ ಸದೃಶಂ ಪವಿತ್ರವಿಹ ವಿದ್ಯತೆ. ಇದು ಜೀವನದ ದೊಡ್ಡ ಒಂದು ಸಾರಾಂಶ. ನಮ್ಮ ಜೀವನದಲ್ಲಿ ಯಾವುದು ದೊಡ್ಡದು ಅಂದರೆ ಯಾವುದು ನಮ್ಮ ಹಿಂದೆ ಬರುತ್ತೋ ಅದು ದೊಡ್ಡದು. ಹಿಂದೆ ಬರಲಾರ ಪದ ತಗೊಂಡು ಏನು ಮಾಡಬೇಕು ನಾವು? ಆಗ ಹಿಂದೆ ಯಾವುದು ದೊಡ್ಡ ಮನೆ ಕಟ್ಟಿಸಿರ್ತಾರೆ, ಬೇರೆಯವರು ಹೋಗ್ತಾನೆ, ಮನೆ ಹಿಂದೆ ಹೋಗೋದಿಲ್ಲ, ಅಲ್ಲೇ ಇರಬೇಕು. ಆ ದೊಡ್ಡ ಮನೆ ಇದ್ದು ಹಿಂದಕ್ಕೆ ಬರೋದಿಲ್ಲ, ಅವನು ಬಂದಾಗ ಮತ್ತೆ ಮನೆ ಬರಬೇಕು. ಅವನಿಂದ ಮನೆ ಹೋಗೋದೇ ಇಲ್ಲ, ಅವನಿಂದ ಯಾವುದೂ ಹೋಗೋದಿಲ್ಲ. ಆದರೆ ಅವನ ಹಿಂದೆ ಕೆಲವು ಊರಿಂದ ಹೋಗ್ಬೋದಷ್ಟೇ ವೆಹಿಕಲ್ಗಳು. ಆದರೆ ಅವನು ದೇಹ ಬಿಟ್ಟಾಗಲೂ ಹೋಗೋ ಒಂದೇ ಒಂದು ಪದಾರ್ಥ ಅಂದರೆ ಜ್ಞಾನ ಮಾತ್ರ ಅಂತ ಹೇಳಿದ್ದಾರೆ. ಎಷ್ಟು ಮಾರ್ಮಿಕ ಜ್ಞಾನದ ಹಿರಿಮೆ, ಎಷ್ಟು ದೊಡ್ಡದದು. ನಮ್ಮ ಹಿಂದೆ ಸದಾಕಾಲವೂ ಕೂಡ ಜೊತೆಗಿದ್ದು ಸತ್ತ ಮೇಲೂ ಬಂದು ಪ್ರತಿ ಜನ್ಮಕ್ಕೂ ಬಂದು ಕೊಡಿಸಿ ಮೋಕ್ಷದಲ್ಲೂ ಉಳಿತಕ್ಕಂಥ ಆಸ್ತಿ ಎಂದರೆ ಎಲ್ಲ ಯಜ್ಞಗಳನ್ನು ಮಾಡಿ. ಆದರೆ ಜ್ಞಾನಯಜ್ಞ ಭಾರಿ ದೊಡ್ಡದಾದ್ರಿಂದ ನೇರವಾಗಿ ಜ್ಞಾನಯಜ್ಞ ಮಾಡೋದು ಒಂದು, ನೇರವಾಗಿ ಜ್ಞಾನಯಜ್ಞವನ್ನೇ ಮಾಡೋದು. ಪಾಠ ಪ್ರವಚನಗಳೇ ನೇರವಾದ ಜ್ಞಾನಯಜ್ಞ, ಬೇರೆ ಯಾವುದೂ ಇಲ್ಲ. ಪಾಠ ಪ್ರವಚನಗಳು ನೇರವಾದ ಜ್ಞಾನಯಜ್ಞ. ಅದು ಮಾಡಲಿಕ್ಕಾಗದೆ ಹೋದರೆ ಅದಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಮಾಡೋದು. ಎರಡನೇದು ಅದಕ್ಕೆ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ತಿಯತೆ. ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ಪಾಠ ಪ್ರವಚನ ಮಾಡೋದಕ್ಕೆ ಟಾಪ್ ಪ್ರಯಾರಿಟಿ, ಇಲ್ಲ ಅದಕ್ಕೆ ಅನುಕೂಲವಾಗೋ ರೀತಿ ಅಡ್ಜಸ್ಟ್ ಮಾಡ್ಕೊಂಡು. ಎರಡನೇದು ಅದೇನಾದ್ರು ತಪ್ಪೋಯ್ತು ಅಂದರೆ ಮಾಡಿದ್ದೆಲ್ಲ ವ್ಯರ್ಥ ಅಂತೇಳಿ. ಅವನ ಸಾಧನೆಗೆ ಏನೇನು ಬೆಲೆ ಇಲ್ಲ. ಸರ್ವಾತ್ಮನ ಅವನ ಸಾಧನೆಗೆ ಧಿಕ್ಕಾರ ಅಂತಲೇ ಶಾಸ್ತ್ರ ಕರೆಯ. ಈ ದೃಷ್ಟಿಯಲ್ಲಿ ತಾವೆಲ್ಲ ಜೀವನವನ್ನು ಒಮ್ಮೆ ಪುನರವಲೋಕನ ಮಾಡಿಕೊಡ್ತಕ್ಕಂಥ ಅವಕಾಶ ಇದೆ. ಎಷ್ಟರ ಬಿಟ್ಟು ಜ್ಞಾನ ಕಾರ್ಯಕ್ಕೆ ನಾವು ತೊಡಸ್ಕೊಂಡಿದ್ದೇವೆ, ಎಷ್ಟರ ಬಿಟ್ಟು ಜ್ಞಾನ ಕಾರ್ಯಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ ಅಂತ ಅರ್ಥ ಮಾಡಿಕೊಂಡ್ರೆ ನಮಗೆ ಆಶಾದಾಯಕ ಉತ್ತರ ಸಿಕ್ಕೋದು ಭಾರಿ ಕಷ್ಟ. ಆದರೆ ಸಿಕ್ತು ಅಂದರೆ ನಾವು ಬದುಕಿದ್ದೀವಿ ಅಂತಲೇ ಅರ್ಥ. ಮುಂದೆ ಭಗವಂತ ಹೇಳ್ತಾನೆ ಅರ್ಜುನ, ಈ ಜ್ಞಾನ ಕೂತಲ್ಲೇ ಬರೋದಿಲ್ಲ. ಜ್ಞಾನ ಕೆಲವು ಇರ್ತಾರೆ ವಯಸ್ಸಾದ್ರೆ ಜ್ಞಾನ ಬರುತ್ತೆ ಅಂತ ಹೇಳ್ಬಿಡ್ತಾರೆ. ಎಷ್ಟೋ ಜನ ವಯಸ್ಸಾದ್ರೆ ಜ್ಞಾನ ಬರುತ್ತೆ. ಅದು ವಯಸ್ಸಾದ್ರೆಲ್ಲ ಒಳ್ಳೆ ಪರಮಜ್ಞಾನಿಗಳಾಗಿರ್ಬೇಕಾಗಿತ್ತು. ಏನು ಕೋಮಾ ಸ್ಟೇಜ್ಗೆ ಹೋಗ್ತಾರೆ ಹೊರತು ಪರಮಜ್ಞಾನಿಗಳೇನು ಆಗೋದೇ ಇಲ್ಲ. ಮತ್ತೆ ಜ್ಞಾನ ಯಾಕಾಗಲಿಲ್ಲ ಅಂದರೆ ವಯಸ್ಸಿನಿಂದ ಜ್ಞಾನ ಬರೋದಿಲ್ಲ. ಧ್ರುವನಿಗೇನು ವಯಸ್ಸಾಗಿತ್ತು? 5 ವರ್ಷ ಹುಡುಗ, ಎಂಥ ಜ್ಞಾನ ಬಂತ ತನಗೆ? ದೇವರನ್ನೇ ಕಂಡುಬಿಟ್ಟ. ಪ್ರಹ್ಲಾದ ನರಸಿಂಹದೇವರನ್ನು ಕಂಡ. ಸೊ ವಯಸ್ಸಿಗೂ ಜ್ಞಾನಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅದಾಗಿ ಜ್ಞಾನ ಬರುತ್ತೆ ಎಂಬುದು ಸುಳ್ಳು, ವಯಸ್ಸಾದ ಜ್ಞಾನ ಬರುತ್ತೆ ಅನ್ನೋದು ಸುಳ್ಳು. ಮತ್ತೆ ಜ್ಞಾನ ಯಾವುದರಿಂದ ಬರುತ್ತೆ? ಉಪದೇಶಂತಿದೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ತತ್ವಜ್ಞಾನಗಳು ಉಪದೇಶವನ್ನು ಮಾಡಬೇಕು, ನಮಗೆ ಅರ್ಥ ಆಗಬೇಕೆ ಹೊರತು ಅದಾಗಿ ಜ್ಞಾನ ಬರೋದಿಲ್ಲವೇ ಇಲ್ಲ. ಜ್ಞಾನಿಗಳು ಹಿಡಿದಾಗ ಮಾತ್ರ ಜ್ಞಾನ, ಇಲ್ಲಿ ಹೋದರೆ ಜ್ಞಾನ ಬರೋದೇ ಇಲ್ಲ. ಎಷ್ಟು ಸಿಂಪಲ್ ಅದು. ಆ ಪ್ರಶ್ನೆ ನಾನು ಹೇಳಿಬಿಟ್ರಾಯ್ತಲ್ಲ ಎಲ್ಲರಿಗೂ ಕೂಡ. ಹೌದು ಹೇಳ್ತಾರೆ, ಆದರೆ ನೀವೊಂದು ಕೆಲಸ ಮಾಡಬೇಕಂದ್ರೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ನಮಸ್ಕಾರ ಮಾಡಿ, ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿ, ಸೇವೆಯನ್ನು ಮಾಡಿ, ಆಗ ಜ್ಞಾನಿಗಳು ಜ್ಞಾನವನ್ನು ಕೊಟ್ಟೇ ಕೊಡ್ತಾರೆ. ಇವತ್ತು ನಮಗೆ ಜ್ಞಾನ ಕೊಟ್ಟಿಲ್ಲ ಅಂತಂದರೆ ಜ್ಞಾನಿಗಳಿರಬಹುದು, ಜ್ಞಾನ ಕೊಟ್ಟಿಲ್ಲ. ಯಾಕೆ? ಈ ಮೂರಲ್ಲಿ ಮಾಡಿಲ್ಲ ನಾವು. ಮೂರಲ್ಲಿ ಒಂದು ಮಾಡಿದ್ರಲ್ಲ, ಮೂರನ್ನೂ ಮಾಡಬೇಕು. ಪ್ರಣಿಪಾತ, ಪರಿಪ್ರಶ್ನ, ಸೇವಾ, ಈ ಮೂರನ್ನು ಮಾಡಿದರೆ ಜ್ಞಾನ ಬರಲೇಬೇಕು ಅಂತ ಹೇಳಿದ್ದಾರೆ. ಮೂರನ್ನು ಮಾಡಿದರೆ ಜ್ಞಾನ ಬರಲೇಬೇಕು. ಆ ಮೂರನ್ನು ಮಾಡಬೇಕಾದರೆ ಜ್ಞಾನದ ದೃಷ್ಟಿಯೇ ಇರಬೇಕೆ ಹೊರತು ಮತ್ತೊಂದು ದೃಷ್ಟಿ ಇರಬಾರ್ದು. ಪ್ರತಿಷ್ಠೆ, ಮೂರ್ತನ, ಹುಂಬತನ, ಇಲ್ಲದ ಉರಹಂಕಾರ ಇದ್ದರೆ ಜ್ಞಾನ ಬರೋದಿಲ್ಲ. ಜ್ಞಾನವೇ ಬೇಕು ಅಂತ ಹಠ ಇರಬೇಕು. ಆ ಹಠ ಇದ್ದರೆ ಖಂಡಿತವಾಗಿ ಭಗವಂತ ಅನುಗ್ರಹ ಮಾಡೇ ಮಾಡ್ತಾನೆ. ಅವನ ಗುರಿ ಜ್ಞಾನ ಅಷ್ಟೇ. ಗೆಟ ಔಟ್ ಅಂದ್ರೂ ಕೂಡ ಒಳ್ಳೆ ವಿದ್ಯಾರ್ಥಿ ಹತ್ತು ಬಿಡ್ತಾನೆ ಕ್ಲಾಸಿಂದ. ಗೆಟ ಔಟ್ ಅಂತ ಹೇಳಿದ ತಕ್ಷಣ ಸಿಟ್ಟು ಬಂದ್ಬಿಡು, ಭಾಳ ದುಃಖ ಆಗಿಬಿಡುತ್ತೆ ಅವನಿಗೆ. ಇಲ್ಲ ಸರ್ ಮಾಡೋದಿಲ್ಲ, ದಯವಿಟ್ಟು ಚಾನ್ಸ್ ಕೊಡಿ, ಇನ್ನೊಮ್ಮೆ ಮಾಡೋದಿಲ್ಲ. ಎಷ್ಟು ಕೇಳ್ಕೊತಾನ ಅವನು? ಇಲ್ಲ ಹೋಗು. ಎಷ್ಟು ದುಃಖ ಪಡ್ತಾರೆ ಅಂದ್ರೆ ಕೆಟ್ಟ ಹುಡುಗಾರ ಓಡೋಗ್ಬಿಡ್ತಾರೆ, ಸಿನಿಮಾ ಹೋಗ್ಬಿಡ್ತಾರೆ ಸೀದಾ ಅಲ್ಲಿಂದ. ಬಿಡಿ, ವಿತ್ ಪರ್ಮಿಷನ್ ಹೋದ ಲೆಕ್ಕ ಅವನ ಪಕ್ಕ, ಅದೇ ಪರ್ಮಿಷನ್ ಇದ್ದಾಗ್ರೆ. ಒಳ್ಳೆಯವನು ಹಾಗೆ ಮಾಡೋದಿಲ್ಲ, ಒಳ್ಳೆಯವನು ತುಂಬ ಯೋಚನೆ ಮಾಡ್ತಾನೆ. ದಯವಿಟ್ಟು ಇನ್ನೊಮ್ಮೆ ಮಾಡೋದಿಲ್ಲ. ಬೇಕಾದ್ರೆ ಏನಾರ ಮಾಡಿ, ಆಮೇಲೆ ಬೇಕಾದ್ರೆ ರಿಸಲ್ಟ್ ಮಾತ್ರ ಅವಕಾಶ ಕೊಡಿ. ಯಾತಕ್ಕೆ ಅವನಿಗೆ ಜ್ಞಾನದ ಬಗ್ಗೆ ಇರೋ ಲಾಲಸೆ ತೋರಿಸುತ್ತದೆ? ಇದು ಒಂದು ಕಡೆ ಮರ್ಯಾದೆ ಪ್ರಶ್ನೆ, ಅದಕ್ಕಿಂತ ದೊಡ್ಡದು ಜ್ಞಾನದ ಪ್ರಶ್ನೆ. ಇದು ಮಾತು ಅರ್ಥವಾದರೆ ಹೋಗು ಅಂದ್ರೆ ಹೋಗದೇ ಇರೋ ಅವನಲ್ಲಿ, ಆದರೆ ಕರೆದ್ರೂ ಬರದೇ ಇರೋ ಇವನಲ್ಲಿ. ಜ್ಞಾನಕಾರ್ಯ ಕರೆದ್ರೂ ಬರದೇ ಇರೋ ವ್ಯಕ್ತಿ ಒಂದು ಕಡೆಗೆ, ಗೆಟ ಔಟ್ ಅಂದ್ರೆ ಹೋಗದೇ ಇರತಕ್ಕಂಥ ವ್ಯಕ್ತಿ ಇನ್ನೊಂದು ಕಡೆ. ಅವನಿಗೆ ಜ್ಞಾನ ಬೇಕಿದೆ ಅಂತ ಅರ್ಥ. ಅದಕ್ಕೆ ನವಮಸ್ಕಂದ ಭಾಗವತರಲ್ಲಿ ಕಥೆ ಹೇಳುತ್ತಾರೆ, ರಾಜಕುಮಾರ ಅವನು ಪಾಪ ಅಂತ, ಎಷ್ಟು ವಯಸ್ಸೋತಮನ ಮಗ. ಕಥೆ ಹೇಳಿದ್ದೇನೆ ಈಗಾಗಲೇ. ಒಂದು ಗೋವನ್ನು ಕಾಯೋ ಕೆಲಸ ವಶಿಷ್ಠರು ಕೊಟ್ಟಿದ್ರು. ಆ ಗೋವನ್ನು ಕಾಯ್ತಾ ಇದ್ದ ಮಧ್ಯರಾತ್ರಿ ಸಮಯ, ಮಳೆಗಾಲ ಬೇರೆ, ಗಾಢಾಂಧಕಾರ. ಒಂದು ಹುಲಿ ಬಂತು, ಹಸುವನ್ನು ಹಿಡಿತು, ಹಸು ಕೂಗಿತು. ಅವನಿಗೆ ಅರ್ಥ ಆಯಿತು, ಪಾಪ ಹುಲಿನ ಕೊಂದು ಹಸುವನ್ನು ಉಳಿಸಕ್ಕೆದ್ದ, ಬಂದ, ಹೊಡೆದ. ಆದರೆ ಹುಲಿ ಸಾಯಲಿಲ್ಲ, ಹಸುವೇ ಸತ್ತೋಯ್ತು ಅಂತ ಹೇಳಿದ. ಹಸುವೇ ಸತ್ತೋಯ್ತು. ಬೆಳಗ್ಗೆ ನೋಡ್ತಾನೆ ಎಷ್ಟು ದುಃಖ ಪಡ್ತಾನೆ ಪಾಪ. ಉಳಿದವರಾಗಿರೋ ಹಸು ನೇಣ ಮುಚ್ಚಿಬಿಟ್ಟು ಬೆಲ್ಲಗಿದ್ರು ಮಾಡಿ ಇವರುಗಳು ಏನಾಗಿಲ್ಲ ಅಂತ ಬಿಡ್ತದೆ. ಬೇಕಾದ ಅದು ಅವಾಯ್ಡಿಂಗ್ ಟ್ಯಾಕ್ಟಿಕ್ಸ್ ಬೇರೆ, ಒಪ್ಪೋದು ಬೇಕು. ಇವತ್ತು ನಮ್ಮಲ್ಲಿ ತಂತ್ರ ಏನು ಗೊತ್ತು, ತಪ್ಪಿಸೋದು ಪ್ರಯತ್ನ ಪಡ್ತೇವೆ ಹೊರತು ಸಂಧಾನೆ ಮಾಡಿಲ್ಲೋ ಲೋಟ ಇಟ್ಬಿಟ್ಟು ಈ ಕಣ್ಣೀರು ಹಾಕಿಸೋ ನೀರು ಚೆಲ್ಲಿಬಿಟ್ರೆ ಆಗಿ ಮುಗಿದು ಸುತ್ತ ನೀರು ಚೆಲ್ಲಿಬಿಟ್ರೆ ಸಂಧಾನ ಆಯ್ತು ಅಂತ. ಇದು ಜನಗಳಿಗೆ ಮೋಸ ಮಾಡಬಹುದು, ದೇವರಿಗೆ ಸಾಧ್ಯ ಇಲ್ಲ. ಇವತ್ತು ಮಾಡೋದಂದ್ರೆ ಮಾಡೋದೇ, ಇದು ದೀಕ್ಷೆ ಬೇಕು. ಹೇಳ್ತಾನೆ ಗುರುಳು, ತೋರಿಸ್ತಾನೆ ಸ್ವಾಮಿ ಹೇಗಾಗಿದೆ ನೋಡಿ. ಇದು ಆಕ್ಸಿಡೆಂಟ್ ಮಾಡಿಕೊಳ್ಳೋವರಿಗೆ ಒಳ್ಳೆ ದೃಷ್ಟಾಂತ ಇದು. ನೀವು ಮಾಡಿದ್ದೇನೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ, ಗೋವನ್ನಕ್ಕೊಂದು ಪಾಪ ಕ್ಷಮಿಸೋದಾ? ಸಾಧ್ಯವೇ ಇಲ್ಲ, ಅನುಭವಿಸಲೇಬೇಕು ಏನು ಅಂತ ಹೇಳಿ. ಏನ್ ಮಾಡಬೇಕು? ನಾನು ಜೀವನ ಪೂರ್ತಿ ಬಹಿಷ್ಕರ್ತೇನೆ, ನಿಮ್ಮೇಲೆ ರಾಜ ನಂದ ನೀನು, ರಾಜಕುಮಾರ ಪಾಪ, ಜನ್ಮದಲ್ಲೇ ರಾಜ್ಯ ಇಲ್ಲ ನಿನಗೆ, ನೀನು ಬಹಿಷ್ಕೃತನಾಗಿ ಬಾಳಬೇಕು ಅಂತ ಹೇಳಿದ್ರೆ ಓ ಅಂತ ಹೇಳ್ತಾರೆ. ಅವಶ್ಯ ಹಾಗೆ ಬಾಳುತ್ತೇನೆ, ಆದ್ರೆ ಪಾಪ ಹೋಗ್ಬೇಕಷ್ಟೆ. ಪಾಪ ಹೋಗಿ ನಾನು ಜ್ಞಾನವನ್ನು ಸಂಪಾದನೆ ಮಾಡೋದಾದ್ರೆ ತಯಾರು ಅಂತ ಹೇಳ್ತಾರೆ. ಹಾಗೆ ಇರ್ತಾನೆ ಜೀವನ ಪೂರ್ತಿ ಪಾಪ. ಒಬ್ಬ ರಾಜಕುಮಾರ ಆಗಿರೋದ್ರಿಂದ ಒಬ್ಬನ ಒಂದು ಇಂಕ್ರಿಮೆಂಟ್ ಹೆಲ್ಡಪ್ ಮಾಡಿದ್ರೆ ಇವನು ಮರ್ಯಾದೆ ಹೋಗಲಾಗಿರುತ್ತಾನೆ, ಇಂಕ್ರಿಮೆಂಟ್ ಹೆಲ್ಡಪ್ ಮಾಡಿದ್ರೆ ಟ್ರಾನ್ಸ್ಫರ್ ಮಾಡಿದ್ರೆ ಓಡಾಡ್ತಾನೆ. ಒಬ್ಬ ಎಂಥ ಚಕ್ರವರ್ತಿ ಆಗ್ತಕ್ಕಂಥ ವ್ಯಕ್ತಿಗೆ ಯಾವ ಪೋಸ್ಟು ಇಲ್ಲ, ಊರಿಂದ ಹೊರಗೆ ಬಹಿಷ್ಕೃತನಾಗಿರಬೇಕು ಅಂತ ಶಿಕ್ಷೆ ಕೊಟ್ಟರೆ ಒಪ್ಪುತ್ತಾನೆ. ಯಾತಕ್ಕೆ? ಅವನ ಉದ್ದೇಶ ಜ್ಞಾನ ಒಂದೇ, ಈ ರೀತಿ ಮಾಡೋದ್ರಿಂದ ನನಗೆ ಜ್ಞಾನ ಬರುತ್ತೆ ಅಂತಾದ್ರೆ ನಾನು ತಯಾರು ಅಂತ ಹೇಳಿಬಿಟ್ಟೆ. ಈ ರೀತಿ ಮಾಡೋದ್ರಿಂದ ಜ್ಞಾನ ಬರೋದಾದ್ರೆ ಸರಿ, 10 ಸರ್ತಿ ಬರಿ, 20 ಸರ್ತಿ ಬರಿ, ಹಾಗೆ ಮಾಡ ಹೀಗೆ ಎಲ್ಲದಕ್ಕೂ ತಯಾರು. ನಿಮ್ಮ ಫಾದ್ ಪೇರೆಂಟ್ಸ್ ಕರ್ಕೊಂಬಾ ತಯಾರು. ಮತ್ತೆ ಯಾತಕ್ಕೆ? ಏನೋ ತಪ್ಪು ಮಾಡಿದ್ರೆ ಸರಿ ಹೋಗ್ಬೇಕು ಈ ಭಾವನೆ. ಅದು ಪ್ರೊಟೆಸ್ಟ್ ಮಾಡಿದರೆ ಇನ್ನೂ ದೊಡ್ಡ ತಪ್ಪು. ಗೋ ಹತ್ಯೆ ಗುರು ಹತ್ಯೆ ದೋಷ ಬರ್ತಿತ್ತೆ, ಇನ್ನೂ ಜಾಸ್ತಿ ಆಗ್ತದೆ. ಇದರಲ್ಲಿ ಕಲಿಬೇಕಾದ ಪಾಠ ಆ ರೀತಿ ಮಾಡಬೇಕು ಅರ್ಜುನ. ಇಷ್ಟೆಲ್ಲ ಕಷ್ಟಪಟ್ಟು ಜ್ಞಾನ ಬಂದ್ರೆ ಏನು ಉಪಯೋಗ? ಆಗ ಭಗವಂತ ಹೇಳಿದ್ದ, ಎಷ್ಟು ಉಪಯೋಗ ಗೊತ್ತಾ? ಯಥೈಥಾಂಸಿ ಸಮಿದ್ಧೋಗ್ನಿಹಿ ಭಸ್ಮಸಾತ್ ಕುರುತೆ ಅರ್ಜುನ, ಜ್ಞಾನಾಗ್ನಿಹಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಜ್ಞಾನದ ಶಕ್ತಿ ಅಂಥದ್ದು ಅಂತ ಭಗವಂತ ಹೇಳಿದ್ದ. ಜ್ಞಾನದ ಶಕ್ತಿ ಅಂಥದ್ದು ಅಂತ ಹೇಳಿದರೆ ನಮ್ಮ ಅನಾದಿಕಾಲದ ಎಲ್ಲ ಪಾಪ ಕರ್ಮಗಳನ್ನು ಧಗ್ಗದ ಒಂದೇ ಶಕ್ತಿ ಸುಟ್ಟು ಬಿಡುತ್ತೆ ಅಂತ ಹೇಳಿದ್ದ. ಇಂಥ ಶಕ್ತಿ ಬೇರೆ ಯಾವ ವಸ್ತು ಇದಕ್ಕೂ ಸಾಧ್ಯ ಇಲ್ಲ. ಅದೊಂದಕ್ಕೆ ಮಾತ್ರ ಶಕ್ತಿ ಇದು. ಒಂದು ನಮ್ಮ ಎಷ್ಟು ಜನ್ಮಗಳ ಪಾಪ ಅನಂತ ಅಪರಾಧ ಎನ್ನೊಡೆಗೆ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲ ವಯ್ಯ. ಎಷ್ಟೋ ಜನ್ಮಗಳ ಎಷ್ಟೋ ರಾಶಿ ಪಾಪದ ರಾಶಿ ಬಿದ್ದಿದ್ರೆ ಜ್ಞಾನ ಬರ್ತಿರ್ಲಿಕ್ಕೇನೆ ಧಗ್ಗಂತುರಿದು ಹೋಗುತ್ತೆ. ಅದು ಹೇಗೆ ಸಾಧ್ಯ ಅಂತ ದೃಷ್ಟಾಂತ ಕೊಡ್ತಾರೆ. ತೂಲರಾಶಿ ವಿವಾನಲಹ, ತೂಲರಾಶಿ ವಿವಾನಲಹ, ತೂಲರಾಶಿ ಅಂದ್ರೆ ಹತ್ತಿಯ ರಾಶಿ. ಅದಕ್ಕೊಂದು ಕಿಡಿ ಬಿದ್ದರೆ ಸಾಕು, ಕಿಡಿ ಧಗ್ಗಂತುರಿ ಹೊತ್ತದ್ದು ಬೇಕಾಗಿಲ್ಲ. ಧಗ್ಗಂತ ಹುರಿದು ಹತ್ತಿ ಗಿರಣಿಗೆ ಬೆಂಕಿ ಬಿತ್ತು ಅಂದರೆ ರಿಸಲ್ಟ್ ಏನೇನೋ ಉಳಿಲಿಕ್ಕೆ ಸಾಧ್ಯತೆ ಇಲ್ಲ. ಅಷ್ಟು ಬೇಗ ಸಂಪೂರ್ಣವಾಗಿ ಸುಟ್ಟು ಹೋಗುತ್ತೆ. ಮತ್ತೆ ಫ್ಯೂಯಲ್ ಇದ್ದಾಗ ಲೆಕ್ಕ ಅದಕ್ಕೆ ಅಂಥ ಅಪೂರ್ವವಾದ ಸಾಮರ್ಥ್ಯ ಇದೆ. ಆ ರೀತಿ ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಅದು ಬೆಟ್ಟ ನಾಡಿ ಸುಡಲಕ್ಕೆ ಸಾಧ್ಯ ಉಂಟಾ? ಇಲ್ಲ, ಹತ್ತಿನ ಸುಡಲಕ್ಕೆ ಸಾಧ್ಯ ಉಂಟು. ಭಗವಂತನ ಜ್ಞಾನ ನಮಗೆ ಬಂದರೆ ಜ್ಞಾನದ ಶಕ್ತಿ ಎಷ್ಟು ಅಂದರೆ ನಮ್ಮ ಎಂಥ ಪಾಪದ ರಾಶಿಯೂ ಕೂಡ ಅದರ ಮುಂದೆ ಒಂದು ಹತ್ತಿಯ ರಾಶಿಯಂತೆ ಆಗುತ್ತೆ. ಪಾಪದ ರಾಶಿ ಹತ್ತಿಯ ರಾಶಿಯಂತೆ ಆಗುತ್ತೆ ಅಂತ ಹೇಳಿದ್ದ. ಈ ದೃಷ್ಟಿಯಿಂದ ಸರಿಯಾಗಿ ಯೋಚನೆ ಮಾಡಿದರೆ ನಿಜವಾದ ರೆಮಿಡಿ ಸಿಗೋದಲ್ಲಿ. ಎಷ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡು ಕೂಡ ಒಂದೊಂದಕ್ಕೆ ಮಾಡ್ತಾ ಹೋದ್ರೆ ಇಲ್ಲಿ ಕೊನೆಯಿಲ್ಲ ಮೊದಲಿಲ್ಲ. ಅದು ಎಷ್ಟಕ್ಕೆ ಮಾಡು? ಎಲ್ಲದಕ್ಕೂ ಒಂದೇ ಪ್ರಾಯಶ್ಚಿತ್ತ ಆಗಬೇಕಲ್ಲ. ಈ ಜನ್ಮದ ಪಾಪ ಎಲ್ಲ ಕಳ್ಕೊಳ್ಳೋದಕ್ಕೆ ನಮಗೆ ಪ್ರಾಯಶ್ಚಿತ್ತ ಸಿಗೋದು ಕಷ್ಟ. ಆದರೆ ಈ ಜನ್ಮದ ಪಾಪ ಹೋದ್ರೂ ಪ್ರಯೋಜನ, ಎಷ್ಟೋ ಜನ್ಮಗಳಾಗೋಗಿ ಇಲ್ಲಿ ಎಲ್ಲ ಕಳ್ಕೋಬೇಕಲ್ಲ ನಾವೀಗ. ಅದಕ್ಕಿರೋ ದಾರಿ ಒಂದೇ ಒಂದು ಅಂದರೆ ಈ ಬ್ರಹ್ಮಜ್ಞಾನ ಸಂಪಾದನೆ ಮಾಡೋದು, ತತ್ವಜ್ಞಾನ ಸಂಪಾದನೆ ಮಾಡೋದು. ಆಗ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಸರ್ವಕರ್ಮಗಳು ಅಂದರೆ ಅನ್ವಾಂಟೆಡ್ ಕರ್ಮಗಳು ಅಂತ. ಕೆಲವು ಅಪಾರ್ಥ ಮಾಡ್ಕೊಂಡು ಎಲ್ಲ ಕರ್ಮ ಬೇಕಾದ್ರೂ ಸುಟ್ಟು ಹೋಗುತ್ತೆ ಅಂತ ಕೇಳಿದ್ರೆ ಏನು ಮಾಡಬೇಕು? ಔಷಧಿ ಕೊಟ್ಟ ಕರೆನೋವು ಕಾಲೋವು ಅಲ್ಲ, ಪ್ರಾಣನೇ ಹೋಯಿತು, ತೊಗೊಂಡು ಏನು ಮಾಡಬೇಕು? ಅದರಿಂದ ಆ ರೀತಿ ಔಷಧಿಗಳಾದ್ರೆ ಎಲ್ಲರೂ ಯಾರು ಬೇಕಾದ್ರೂ ಔಷಧಿ ಕೊಡ್ಬೋದು. ಅದೇ ಇದಕ್ಕೆ ಅರ್ಥ ಮಾಡಿದವರು ಇದ್ದಾರೆ. ಎಲ್ಲ ಕರ್ಮ ಹೋಗಿಬಿಡುತ್ತೆ, ಒಳ್ಳೆಯದು ಕೆಟ್ಟದ್ದು ಎಲ್ಲ. ಒಳ್ಳೇದು ಕೆಟ್ಟದ್ದು ಹೋದರೆ ನಮಗೆ ಉಪಯೋಗ ಇಲ್ಲ, ಕೆಟ್ಟದ್ದು ಮಾತ್ರ ಹೋಗಬೇಕಷ್ಟೆ. ಅದು ಹಿಂದೆ ಹೇಳಿದ್ದಾನೆ ಭಗವಂತ, ಯಾವಾಗ ನಮಗೆ ಅನಿಷ್ಟ ಇದೆಯಲ್ಲ ಅದನ್ನು ಗೆಲ್ಲಬೇಕು. ಅರ್ಜುನ ನೀನಾಗ ಪಾಪರಾಶಿ ಸಮುದ್ರವನ್ನು ಗೆಲ್ತಿ, ನೀನು ವಿಶಿಷ್ಟವಾದಂತಹ ದುಃಖವನ್ನು ಗೆಲ್ತಿ ನೀನೀಗ. ಮುಂದೆ ತಾನೇ ಹೇಳ್ತಾನೆ, ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾಶುಚ. ಪಾಪೇಭ್ಯ ಅಂತ ಯಾಕೆ ಹೇಳ್ಬೇಕು ಕೃಷ್ಣ? ಸರ್ವ ಕರ್ಮಭ್ಯ ಅಂತ ಹೇಳಿ, ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಅನ್ನು ಪುಣ್ಯದಿಂದ ಬಿಡುಗಡೆ ಮಾಡ್ತೇನೆ, ಪಾಪದಿಂದ ಬಿಡುಗಡೆ ಮಾಡ್ತೇನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇದಕ್ಕೆ ಅರ್ಥ, ಅದಕ್ಕೆ ಅರ್ಥ ಮಾಡಲೇ ಇಲ್ಲ. ಅದಕ್ಕೆ ಮಧ್ವಾಚಾರ್ಯ ಒಬ್ಬರೇ ಅಂತ ಅರ್ಥ ಮಾಡಿದ್ರು. ಮಧ್ವಾಚಾರ್ಯ ಹೇಳ್ತಾರೆ, ಇವತ್ತು ಎಲ್ಲ ವಿಧವಾದ ದುಃಖದ ಮೂಲವಾದ ಪಾಪಕರ್ಮಗಳೆಲ್ಲ ಬ್ರಹ್ಮಜ್ಞಾನ ಬರ್ತಿರಲಿಕ್ಕೆ ನಾಶವಾಗುತ್ತೆ. ಉಳಿದು ಯಾವುದೇ ಗ್ರಂಥ ಓದಿ ಆ ರೀತಿ ಬರಲಿಲ್ಲ, ಎಲ್ಲ ಕರ್ಮ ನಾಶವಾಗುತ್ತೆ ಅಂತ ಬರೆದು ಬಿಟ್ಟು. ಮತ್ತು ಮಧ್ವಾಚಾರ್ಯ ಸರಿ ಯಾತಕ್ಕೆ? ಮುಂದೆ ಭಗವಂತನ ಹೇಳ್ತಾರೆ ಆ ಮಾತನ್ನು, ಆದರೆ ಅನ್ವಯ ಮಾಡಲೇ ಇಲ್ಲ ಯಾರು ಕೂಡ. ಆಚಾರ್ಯರು ಮಾಡ್ತಾರೆ, ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾಶುಚ ಅಂತ ಹೇಳಿದ್ರಿಂದ ನಮಗೆ ಬಿಡುಗಡೆ ಬೇಕಾಗಿರೋದು ಪುಣ್ಯ ಕಾರ್ಯಗಳಿಂದ ಅಲ್ಲ, ಪಾಪಕರ್ಮಗಳಿಂದ ಬಿಡುಗಡೆ ಆಗಬೇಕು. ಸ್ತೋತ್ರ ಮಾಡಬೇಕಾದ್ರೆ ಹಾಗೇನೆ, ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ಅಂತ ಯಾರಿಗೆ ಸ್ವ ಪುಣ್ಯಾತ್ಮ ಇದ್ದೇನೆ, ಪುಣ್ಯದಿಂದ ಕಾಪಾಡು ಪರಮಾತ್ಮ ಅಂತ ಕೇಳೋದಿಲ್ಲ, ಪಾಪದಿಂದ ಬಿಡುಗಡೆ ಅಂತಲೇ ಕೇಳೋದು. ಅಂದರೆ ಯಾವುದು ನಮಗೆ ಬೇಕೋ ಅದನ್ನು ಭಗವಂತ ಕೊಡಬೇಕೇ ಹೊರತು ಬೇಡವಾದ್ದು ಬೇಕಾದನ್ನು ಕಿತ್ತುಕೊಳ್ಳೋದಾದ್ರೆ ಅದೆಂಥ ಸಾಧನೆ? ಅರ್ಜುನ, ಜ್ಞಾನಕ ಶಕ್ತಿ ಇದೆ, ಅದಕ್ಕೆ ನೀನೇನು ಮಾಡಬೇಕು ಅಂತ, ಯೋಗ ಸನ್ಯಸ್ತ ಕರ್ಮಾಣ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂನ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಯಾರು ಈ ರೀತಿಯಾಗಿ ಯೋಗದಿಂದ ಕರ್ಮಗಳನ್ನೆಲ್ಲ ಭಗವಂತನಿಗೆ ಒಪ್ಪಿಸಿರ್ತಾನೆ, ಜ್ಞಾನ ಸಂಚಿನ್ನ ಸಂಶಯಂ, ಯೋಗದಿಂದ ಕರ್ಮದ ಬಂಧನ ಪರಿಹಾರ, ಜ್ಞಾನದಿಂದ ಸಂಶಯದ ಪರಿಹಾರ, ಅವನು ಆತ್ಮವಂತಂ ಭಗವಂತನ ಸದಾಕಾಲ ಧ್ಯಾನ ಮಾಡ್ತಾನೆ, ಅವನನ್ನ ಕರ್ಮಾಣಿ ನಾನಿಬದ್ಧಂತಿ ಧನಂಜಯ, ಪಾಪಕರ್ಮಗಳು ಎಂದೂ ಅವನನ್ನು ಕಟ್ಟಿಹಾಕಲಿಕ್ಕೆ ಸಾಧ್ಯವೇ ಇಲ್ಲ, ಅವನು ಬಿಡುಗಡೆಯನ್ನು ಕಾಣ್ತಾನೆ ಅಂತ ಹೇಳಿದ್ರು, ಬಿಡುಗಡೆಯನ್ನು ಕಂಡೇ ಕಾಣ್ತಾನೆ. ಆದ್ದರಿಂದ ತಸ್ಮಾತ್ ಅಜ್ಞಾನ ಸಂಭೂತಂ ಜ್ಞಾನಾಸಿ ಹುಸ್ತಂ ಜ್ಞಾನಾಸೀನಾತ್ಮನಃ, ನೀನು ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠ ಉತ್ತಿಷ್ಠ ಭಾರತ. ಹೇಳು ಅರ್ಜುನ, ಯೋಗಿಯಾಗು, ಯೋಗಕ್ಕೆ ತಯಾರಾಗುವಂತ ಭಗವಂತ ಹೇಳಿ. ಇಷ್ಟು ನಾವು ನೋಡಿದ್ದೇವೆ ಈಗಾಗಲೇ, ಈ ಘಟ್ಟಕ್ಕೆ ಭಗವಂತ ತಂದಿದ್ದಾನೆ. ಆಗ ನಾಲ್ಕನೇ ಅಧ್ಯಾಯ ಎಂಬುದು ಐದನೇ ಅಧ್ಯಾಯ ಪ್ರಾರಂಭ. ಅರ್ಜುನ ಆಗ ಪ್ರಶ್ನೆ ಮಾಡ್ತಾ ಇದ್ದ, ಕೃಷ್ಣ ನನಗೆ ದೊಡ್ಡ ಗೊಂದಲ ಬಂತೀಗ ಅಂತ ಹೇಳಿದ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಶ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಇದು ಅರ್ಜುನ ಉವಾಚ ಪ್ರಶ್ನೆ. ಮೂರನೇ ಅಧ್ಯಾಯದೊಳಗೆ ಅರ್ಜುನ ಪ್ರಶ್ನೆ ಕೇಳಿದ್ದ ಆರಂಭಕ್ಕೆ. ಆ ಪ್ರಶ್ನೆ ಈ ಪ್ರಶ್ನೆ ನೋಡಬೇಕು, ಅದು ಒಂದೇ ರೀತಿ ಕಾಣತಕ್ಕಂಥ ಪ್ರಶ್ನೆಗಳು. ಜಾಯಸೀತೇ ಕರ್ಮಣಸ್ತೆ ಮತಾಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಅಷ್ಟೇ ಅಲ್ಲ, ರಾಮಿಶ್ರೇಣೈವ ವಾಕ್ಯೇನ ಬುದ್ಧಿಂ ಮೋಹಯಸಿ ಇವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹ ಮಾಪ್ನುಯಾಮ್. ಜ್ಞಾನ ದೊಡ್ಡದು ಜ್ಞಾನ ದೊಡ್ಡದು ಅಂತ ಹೊಗಳ್ತೀಯ, ಕರ್ಮ ಮಾಡೋ ಕರ್ಮ ಮಾಡೋ ಅಂತ ಹೇಳ್ತೀಯ, ಜ್ಞಾನ ದೊಡ್ಡದು ಅಂದರೆ ಕರ್ಮ ಮಾಡೋ ಅಂತ ಯಾಕೆ ಹೇಳ್ತೀಯ, ಅದು ಯುದ್ಧದಂತ ಘೋರ ಕರ್ಮ ಮಾಡೋ ಅಂತ ಯಾಕೆ ಹೇಳ್ತೀಯ, ನನಗೆ ಅರ್ಥ ಆಗಲಿಲ್ಲ, ದಯವಿಟ್ಟು ತಿಳಿಸುವಂತ ಭಗವಂತ ಹೇಳಿದಾಗ ಅದಕ್ಕೆಲ್ಲ ಭಗವಂತ ಉತ್ತರ ಕೊಟ್ಟ. ಕರ್ಮದಿಂದ ಜ್ಞಾನ, ಆದ್ದರಿಂದ ಕರ್ಮವನ್ನು ಮಾಡಲೇಬೇಕು. ಜ್ಞಾನ ದೊಡ್ಡದಾದ್ರಿಂದ ಜ್ಞಾನ ಬೇಕು ಅಂತಾದರೆ ಕರ್ಮಾಚರಣೆ ಮಾಡಿಯೇ ಮಾಡಬೇಕೇ ಹೊರತು ಇಲ್ಲ ಹೋದರೆ ಬರೋದಿಲ್ಲ ಅಂತ ಪರಮಾತ್ಮ ಉತ್ತರ ಕೊಟ್ಟುಬಿಟ್ಟು. ಈಗ ಅರ್ಜುನ ಹೊಸ ಪ್ರಶ್ನೆ ಕೇಳ್ತಾ ಇದ್ದ, ಅದೇ ಪ್ರಶ್ನೆ ಅಲ್ಲ, ಅಂಥದ್ದೇ ಪ್ರಶ್ನೆ, ಹೊಸ ಪ್ರಶ್ನೆ. ಕೃಷ್ಣ ಏನು ಹೇಳ್ತಿದ್ದಿ ನೀನೀಗ? ಯೋಗ ಸನ್ಯಸ್ತ ಕರ್ಮಾಣಂ ಅಂತ ಭಗವಂತ ಇಂದ ಹೇಳಿದ. ಯೋಗದಿಂದ ಯಾವನು ಕರ್ಮ ಸನ್ಯಾಸವನ್ನು ಮಾಡ್ತಾನೆಯೋ ಅವನು ಕಲ್ಯಾಣವನ್ನು ಕಾಣ್ತಾನೆ ಅಂತ ಹೇಳಿದ್ದಾರೆ. ಅಂದರೆ ಸನ್ಯಸ್ತ ಕರ್ಮಾಣಂ, ಯೋಗ ಸನ್ಯಸ್ತ ಕರ್ಮಾಣ, ಕರ್ಮ ಸನ್ಯಾಸ ಮಾಡಿದವನಿಗೆ ಸದ್ಗತಿ ಅಂತ ಭಗವಂತ ಹೇಳಿದ. ಅದೇ ಭಗವಂತ ಹೇಳ್ತಾನೆ ಜನಕಾದಿಗಳೆಲ್ಲ ಕೂಡ ಕರ್ಮಾಚರಣೆ ಮಾಡಿದವರೇ ಅಂತ ಹೇಳಿದ್ದಾರೆ. ಕುರುಕರ್ಮ ಇವ ತಸ್ಮಾತ್ವಂ ಪೂರ್ವೈಹಿ ಪೂರ್ವತರಂ ಕೃತಂ. ಗೊಂದಲನೇ ಗೊಂದಲ, ಸನ್ಯಾಸ ಮಾಡು ಅಂತ ಹೇಳೋದು, ಕರ್ಮ ಭಾರಿ ದೊಡ್ಡದು ಮಾಡು ಅಂತ ಹೇಳೋದು. ಅಲ್ಲೇನಾಗಿತ್ತು, ಜ್ಞಾನ ಶ್ರೇಷ್ಠ, ಜ್ಞಾನ ಶ್ರೇಷ್ಠ, ಕರ್ಮ ಕಡಿಮೆ ಅಂತ ಹೇಳಿದಾಗ ಉತ್ತರ ಬಂತು. ಇಲ್ಲಿ ಹಾಗಲ್ಲ, ಜ್ಞಾನದಿಂದ ಸನ್ಯಾಸ ಭಾರಿ ಶ್ರೇಷ್ಠ, ಇಲ್ಲಿ ಕರ್ಮಜ್ಞಾನಗಳ ಪ್ರಶ್ನೆ ಬಂದಿಲ್ಲ, ಸನ್ಯಾಸ ಭಾರಿ ಶ್ರೇಷ್ಠ, ಆದ್ದರಿಂದ ಸನ್ಯಾಸ ಮಾಡೋದು ಒಂದು ಕಡೆಗೆ, ಕರ್ಮ ಭಾರಿ ಶ್ರೇಷ್ಠ, ಕರ್ಮಾಚರಣೆ ಮಾಡೋದು ಒಂದು ಕಡೆಗೆ. ಎಷ್ಟು ಗೊಂದಲ ಈಗ. ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ, ಕರ್ಮಗಳ ಸನ್ಯಾಸವನ್ನು ಪ್ರಶಂಸೆ ಮಾಡ್ತೀಯ ಮತ್ತು ಈ ಸನ್ಯಾಸವನ್ನು ಪ್ರಶಂಸೆ ಮಾಡ್ತೀಯ. ಹಾಗೆ ಸನ್ಯಾಸ ಅಂದರೆ ಬಿಡೋದು, ಕರ್ಮಯೋಗ ಅಂದರೆ ಮಾಡೋದು, ಅಂದರೆ ಕರ್ಮ ಮಾಡೋ ಶ್ರೇಷ್ಠ ಅಂತ ಹೇಳ್ತೀಯ, ಕರ್ಮ ಬಿಡೋ ಶ್ರೇಷ್ಠ ಅಂತ ಹೇಳ್ತೀಯ. ಭಾರಿ ಗೊಂದಲ ಆಗಿಬಿಟ್ಟಿದೆ, ಹುಡುದವ್ರು ಯಾರು ಪ್ರಶ್ನೆ ಕೇಳ್ತಿದ್ದಿಲ್ಲ, ಬಿಡೋ ಶ್ರೇಷ್ಠ ಅಂತ ಬಿಟ್ಬಿಡ್ತಿದ್ರು ಅಷ್ಟೇ. ಒಂದು ಹೇಗೋ ಒಂದು ಇದೆಯಲ್ಲ, ಒಂದು ಕಡೆಗೆ ತುಂಬ ದಿನ ಇರ್ತಾರೆ, ನಾಳೆ ಹತ್ತು ನಾಳೆ 12 ಗಂಟೆ ಬನ್ನಿ, ನಾಳೆ ಕ್ಲಾಸ್ ಇದೆ ಬನ್ನಿ, ಬುದ್ಧಿವಂತರಾಜನೇ ಮಾಡ್ತಾನೆ ಗೊತ್ತಾ, ಎಷ್ಟೊತ್ತಿ ಸಾರ್ ಅಂತ ಕೇಳ್ತಾರೆ. ದಡ್ಡ ಆದರೆ ಸುಮ್ಮನೆ ಹೋಗ್ಬಿಡ್ತಾರೆ, ಯಾಕಂದ್ರೆ ಬಂದಿದ್ದೆ ಸಾರ್ 5 ಗಂಟೆ ಬಂದೇ ಹೋಗ್ಬಿಟ್ಟಿದ್ದೀರಾಗಲಿ ಅಂತ ಹೇಳ್ಬಿಡ್ತಾರೆ. ಅವ್ನ ಉದ್ದೇಶದ ಅವಾಯ್ಡ್ ಮಾಡೋದ್ರೊಳಗೆ ಬೇಕಾದವ್ರು ಹಾಗಲ್ಲ, ಎಷ್ಟೊತ್ತಿಗೆ 10 ಗಂಟೆಗೇನ ಫಸ್ಟ್ ಪೀರಿಯಡೋ ಸೆಕೆಂಡ್ ಪೀರಿಯಡೋ ಎಲ್ಲ ಯೋಚನೆ ಮಾಡಿ ಪ್ರಶ್ನೆ ಕೇಳ್ತಾರೆ. ಅಂತ ಡೀಟೇಲ್ಸ್ ಯಾತಕ್ಕೆ ಕೇಳ್ತಾನೆ ಅವನು? ಅವನಿಗೆ ಮಾಡೋದು ಬೇಕಾಗಿದೆ, ಮಾಡೋದು ಬೇಕಾದವನು ಮಾತ್ರ ಅದನ್ನು ಕೇಳ್ತಾನೆ. ಅವಾಯ್ಡ್ ಮಾಡೋನಿಗಾದರೆ ವೇಗಿದ್ದಷ್ಟು ಭಾರಿ ಖುಷಿ, ಅವನಿಗೆ ವೇಗಿದ್ದಷ್ಟು ಕೂಡ ಭಾರಿ ತಪ್ಪಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅರ್ಜುನ ಕ್ಲಾರಿಫಿಕೇಶನ್ ಕೇಳ್ತಾನೆ, ಅದಕ್ಕೆ ಪರಿಪ್ರಶ್ನೆ ಅಂತ ಕೇಳಿ. ತದ್ದಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಪರಿಪ್ರಶ್ನೆ ಅಂದ್ರೆ ಅದೇ, ಇವತ್ತು ತುಂಬ ಜನ ಓದಿದ್ರೆ ಒಳ್ಳೇದಾಗುತ್ತೆ ಅಂತಾರೆ, ಓದಕ್ಕೆ ಶುರು ಮಾಡಿಬಿಡ್ತಾರೆ ಕಾದಂಬರಿನ, ಎಂದು ಜ್ಞಾನ ಬರುತ್ತೆ ಅವರಿಗೆ? ಏನು ಓದ್ಬೇಕಂತ ಕೇಳಬೇಕು ಬೇಡ, ಓದಿದ್ರೆ ಒಳ್ಳೇದಾಗುತ್ತೆ, ಓದಿದ್ದು ಓದಿದ್ದಾರೆ ಯಾವುದೋ, ಅದರಿಂದ ಅಲ್ಲ. ಏನು ಓದಬೇಕು ಆಕ್ಚುಲಿ, ಹಾಕಿದ್ರೆ ನಮ್ಗೆ ಯಾವುದು ತಿಳಿಯುತ್ತೆ, ನಮ್ಮ ಯೋಗ್ಯತೆಗೆ ಏನು ಓದಬೇಕು ಮತ್ತೆ ಹೇಳ್ಕೊಟ್ರೆ, ಹೇಳ್ಕೊಡೋದು ಎಲ್ಲಿ ಸಿಗ್ತಾರೆ, ಎಷ್ಟು ಕೇಳ್ತಾರೆ ಗೊತ್ತಾ ಅವನು? ಕಾರಣ ಬೇಕೇ ಬೇಕಾಗಿರೋದೇ ಕಾರಣ. ಕೃಷ್ಣ, ಸನ್ಯಾಸ ಬಿಡೋದು, ಸನ್ಯಾಸ ಭಾರಿ ಶ್ರೇಷ್ಠ ಅಂತ ಒಂದ್ಸರ್ತಿ ಹೇಳೋದು, ಕರ್ಮ ಮಾಡೋ ಅಂತ ಮತ್ತೊಂದ್ಸರ್ತಿ ಹೇಳೋದು, ನನಗಿನ್ನೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಎಚ್ಚರೇಯ ಏತಯೋ ರೇಖಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಇವತ್ತು ಯೋಗದಿಂದ ಕರ್ಮ ಸನ್ಯಾಸ ಮಾಡೋ ಶ್ರೇಷ್ಠನೋ ಅಥವಾ ಕರ್ಮವನ್ನು ಮಾಡೋ ಶ್ರೇಷ್ಠನೋ, ನನಗೆ ಸುನಿಶ್ಚಿತಂ ಬ್ರೂಹಿ. ಅರ್ಜುನ ಯಾವ ಪ್ರಶ್ನೆ ಕೇಳಿದ್ರು ಕೂಡ ನಿಶ್ಚಿತ ಸುನಿಶ್ಚಿತ ಪದ ಉಪಯೋಗಿಸ್ತಾನೆ. ಮದ್ದು ಹಾಗೆ ಕೇಳಿದ್ರು, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಹ ಯಶ್ರೇಯಶ್ಚಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯ ಸ್ನೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ನಿಶ್ಚಿತವಾಗಿ ನನಗೆ ಹೇಳು. ಈ ಪ್ರಶ್ನೆ ಯಾರಿಗೆ ಇಲ್ಲ ಅವರಿಗೆಂದು ಒಳ್ಳೆ ಉತ್ತರ ಸಿಗೋದಿಲ್ಲ. ಕರೆಕ್ಟಾಗಿ ನಮಗೆ ಹೇಳಿ, ಖಚಿತವಾಗಿ ಹೇಳಿ ಮಾಡ್ತೇನೆ ಅಂತ ಹೇಳಬೇಕು. ಇಲ್ಲೋ ಏನಾರು ಒಂದು ಹೇಳಿಬಿಡಿ ಅದು ಸಾಲ್ದು, ಏನಾರು ಒಂದು ಹೇಳಿ ಸಾಲದು, ಖಚಿತವಾಗಿ ಹೇಳಿ ಅದನ್ನು ಮಾಡಕ್ಕೆ ತಯಾರಿದ್ದೇನೆ. ಇದರಲ್ಲಿ ಪ್ರಶ್ನೆ ಕೇಳೋದ ಮನೋಭಾವ ಸ್ಪಷ್ಟ ಕಾಣ. ತನ್ಮೇ ಬ್ರೋಹಿ ಸುನಿಶ್ಚಿತಂ, ಒಳ್ಳೆ ನಿಶ್ಚಯದಿಂದ ನನಗೆ ಹೇಳು ಕೃಷ್ಣ, ಅದನ್ನು ನಾನು ಮಾಡ್ತೇನೆ. ನಮಗೂ ದೊಡ್ಡ ಸಂಶಯ, ಕರ್ಮ ಸನ್ಯಾಸ ದೊಡ್ಡದು ಕರ್ಮ ಯೋಗ ದೊಡ್ಡದು ಅಂತ ಒಟ್ಟು ಪ್ರಶ್ನೆಯ ಸಾರಾಂಶ. ಉದಾಹರಣೆಗೆ ಸಂಧ್ಯಾವಂದನೆ ಮಾಡೋದು ದೊಡ್ಡದು, ಸಂಧ್ಯಾವಂದನೆ ಬಿಟ್ಟು ಅದನ್ನೇ ಕೃಷ್ಣಾರ್ಪಣ ಮಾಡೋದು ದೊಡ್ಡದು, ಇದು ಪ್ರಶ್ನೆ. ಸಂಧ್ಯಾವಂದನೆ ಮಾಡಿ ಕೃಷ್ಣಾರ್ಪಣ ಮಾಡೋದು ದೊಡ್ಡದು, ಸಂಧ್ಯಾವಂದನೆ ಮಾಡಿದ ಕೃಷ್ಣಾರ್ಪಣ ಮಾಡೋದು ದೊಡ್ಡ, ಅಂತೂ ಎರಡೂ ಅರ್ಪಣೆ ಮಾಡಬೇಕು. ಮಾಡೋದು ದೊಡ್ಡದು ಅಂತ ಕೆಲವು ಕಡೆಗೆ, ಬಿಡೋದು ದೊಡ್ಡದು ಅಂತ ಒಂದು ಕಡೆಗೆ. ಬಿಡೋದು ಭಾರಿ ಸಿಂಪಲ್ ಆದ್ದರಿಂದ ಅದು ದೊಡ್ಡದು. ಕೃಷ್ಣ ಸ್ಪಷ್ಟ ಹೇಳು ನನಗೆ. ಈ ಪ್ರಶ್ನೆಗೆ ಎಷ್ಟು ಭಗವಂತ ಉತ್ತರ ಕೊಡ್ತಾನೆ, ಆಚಾರ್ಯ ಹೇಗೆ ವಿಶ್ಲೇಷಣೆ ಮಾಡ್ತಾರೆ ನೋಡಬೇಕು. ಕೃಷ್ಣನ ಉತ್ತರ, ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರಾಭುಹೌ. ಇದು ಕೃಷ್ಣ ಕೊಟ್ಟಂತ ಉತ್ತರ. ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರೌ ಉಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಈ ಶ್ಲೋಕ ಬಹಳ ಗಂಭೀರವಾದ ಶ್ಲೋಕ, ತುಂಬಾ ಜನ ಇದಕ್ಕೆ ಅಪಾರ್ಥ ಮಾಡಿಕೊಂಡ ಶ್ಲೋಕ ಕೂಡ ಹೌದು. ಅದು ಗೀತೆ ಅರ್ಥ ಆದರೆ ಒಳ್ಳೆಯದು, ಸರಿ ಗೀತೆ ಅರ್ಥ ಆಗಬೇಕಲ್ಲ, ಎಷ್ಟು ಕಷ್ಟ ಅದು. ಅಲ್ಲಿ ಹೇಳ್ತಾರೆ, ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರೌ ಉಭೌ. ಸನ್ಯಾಸ ಮತ್ತು ಕರ್ಮಯೋಗ ಅಂದರೆ ಕರ್ಮವನ್ನು ಮಾಡೋದು ಕರ್ಮವನ್ನು ಬಿಡೋದು ಅಂತ ಹೇಳಿದನಲ್ಲ, ಹಾಗದಕ್ಕೆ ಅರ್ಥ ಅಲ್ಲ ಅಂತ ಮೊದಲನೇ. ಕರ್ಮವನ್ನು ಬಿಡೋದು ಅಂತ ಅನೇಕ ಅರ್ಥ ಮಾಡ್ಕೊಂಡ್ಬಿಟ್ಟು, ಕರ್ಮ ಬಿಡೋದು ಅಂತ ಅದಕ್ಕೆ ಅರ್ಥ ಅಲ್ಲ, ಕರ್ಮ ಫಲವನ್ನು ಬಿಡೋದು ಅಂತ ಅರ್ಥ. ಇಲ್ಲೇ ಜನ ತಪ್ಪು ತಿಳ್ಕೊಂಡಿದ್ದು. ಕರ್ಮ ಸನ್ಯಾಸ ಅಂದರೆ ಕರ್ಮ ಫಲದ ಸನ್ಯಾಸ, ಕರ್ಮವನ್ನು ಮಾಡೋದು ಕರ್ಮ ಫಲವನ್ನು ಬಿಡೋದು, ಅಂದರೆ ಮಾಡೋದು ಕಾಮನ್ ಆಯ್ತು. ಈಗ ಕರ್ಮವನ್ನು ಮಾಡೋದು ಕರ್ಮವನ್ನು ಬಿಡೋದು ಅಲ್ಲ, ಎಲ್ಲಿ ಕರ್ಮವನ್ನು ಬಿಡೋದು ಅಂತ ಅರ್ಥನ ಕರ್ಮ ಬಿಡೋದು ಅಂತ ಅರ್ಥ ಅಲ್ಲ, ಅದಕ್ಕೆ ಕರ್ಮದ ಫಲವನ್ನು ಬಿಡೋದು ಅಂತ. ಹಾಗಿದ್ರೆ ಕರ್ಮವನ್ನು ಬಿಡೋದು ಕರ್ಮ ಫಲವನ್ನು ಬಿಡೋದು ಕರ್ಮವನ್ನು ಮಾಡೋದು, ಇದರಲ್ಲಿ ಯಾವುದು ಶ್ರೇಷ್ಠ? ಅದು ಭಗವಂತ ಉತ್ತರ ಕೊಡ್ತಾನೆ, ನಿಶ್ರೇಯಸ ಕರೌ ಉಭೌ. ಅನೇಕ ಅರ್ಥ ಏನು ಮಾಡಿದ್ರೆ ಗೊತ್ತಾ, ಅದಕ್ಕೆ ಎರಡೂ ಶ್ರೇಷ್ಠ ಅಂತ ಅರ್ಥ ಮಾಡಿ. ಎರಡೂ ಶ್ರೇಷ್ಠ, ನಮ್ಗೆ ಮತ್ತೆ ಗೊಂದಲನೇ ಆಗ. ಎರಡೂ ಶ್ರೇಷ್ಠ ಹೇಗಾಗುತ್ತೆ? ಕರ್ಮವನ್ನು ಬಿಡೋದು ಕರ್ಮ ಫಲವನ್ನು ಬಿಡೋದು ಕರ್ಮವನ್ನು ಮಾಡೋದು, ಇವೆರಡು ಹೇಗೆ ಶ್ರೇಷ್ಠ? ಅದಕ್ಕೆ ಆಚಾರ ಹೇಳ್ತಾರೆ, ಕೃಷ್ಣ ಹಾಗೆ ಹೇಳಿಯೇ ಇಲ್ಲ. ನಿಶ್ರೇಯಸಕರ ಉಭೌ, ಉಭೌ ಅಂದರೆ ಎರಡು ಸೇರಿದಾಗ ಶ್ರೇಷ್ಠ ಹೊರತು ಒಂದೊಂದೇ ಶ್ರೇಷ್ಠ ಅಲ್ಲ. ಇದು ಸ್ಪಷ್ಟಾರ್ಥ ಸಿಕ್ತಾಗ, ಕರ್ಮವನ್ನು ಮಾಡಬೇಕು ಕರ್ಮವನ್ನು ಕರ್ಮಫಲವನ್ನು ಬಿಡಬೇಕು, ಎರಡು ಒಟ್ಟಿಗೆ ನಡಿಬೇಕೇ ಹೊರತು. ಉದಾಹರಣೆಗೆ ಯಾವುದೋ ಕರ್ಮವನ್ನು ಮಾಡಿಬಿಟ್ಟ, ಯಾವುದೋ ಕರ್ಮದ ಫಲ ಬಿಟ್ಟ, ಅದಲ್ಲ ಮತ್ತೆ. ಆ ರೀತಿಯ ಬೇಗ ಅರ್ಥ ಮಾಡಿ ಏನಾಗ್ತಿತ್ತು? ಈಗ ಒಂದು ಕರ್ಮವನ್ನು ಮಾಡಿಬಿಟ್ಟ, ಉದಾಹರಣೆಗೆ ಕಡತನ ಮಾಡಿಬಿಟ್ಟ, ಫಲ ಬಿಟ್ಟುಬಿಟ್ಟ. ಯಾವ ಫಲ? ಮಾಡಿದ್ದು ಕಡತನ, ಮಾಡಿದ್ದು ಇನ್ನೊಂದು ಕೆಲಸ, ಇದ್ರ ಫಲ ಬಿಟ್ಟ. ನಾನು ಫಲ ಬೇಡ ಸ್ವಾಮಿ ಅಂತ ಕೇಳಿದೆ. ಯಾವ ಫಲ? ಈ ಪುಣ್ಯದ ಫಲ ಅಲ್ಲ, ಕಳತನ ಮಾಡಿದ ಫಲ ನನಗೆ ಬೇಡ, ಅದನ್ನು ಹಿಡ್ಕೊಂಡು ಹೋಗಿ ಬಿಡಿ ಅಂತ ಅಷ್ಟೇ ಅರ್ಥ. ಭಗವಂತ ಗೀತೆಯಲ್ಲಿ ಹೇಳಿದ್ದಾನಲ್ಲ, ನಾನು ಆ ಕರ್ಮ ಮಾಡಿದೆ ಕರ್ಮ ಫಲ ಬಿಟ್ಟುಬಿಟ್ಟೆ. ಈ ರೀತಿ ಮಾಡೋ ಎಲ್ಲರೂ ಬಿಟ್ಟುಬಿಡ್ಬೋದು. ಬೇಕಾದ್ರೆ ಕೆಟ್ಟ ಕೆಲಸ ಮಾಡೋದು ಫಲ ಕೊಡಬೇಡ ಅಂತ ಕೇಳಿದರೆ ಅದೇ ಭಗವ ಪುರುಷ ಪುರಾಣಗಳು ಹೇಳ್ತಾರೆ, ಜನಗಳು ಏನು ಮಾಡಿದ್ರು?